प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वकामीन् प्राणान् नमो भगवते पुरुषाय तुभ्यम्। यस्मात् ब्रह्मेन्द्ररुद्रादिदेवतानां श्रियोऽपि च दानस्फूर्तिः सदा तस्मै हरये गुरवे नमः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति। सर्वोत्तमो विष्णुरथो रमा च ब्रह्मा च वायुश्च तदीयपत्न्यो अन्ये च देवाः सततं प्रसन्ना हरौ सुभक्तिं मयि सन्दिशन्तु। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुन् मम। श्रीगुरुभ्यो नमः। हरिः ओम्। धर्मक्षेत्रे कुरुक्षेत्रे समवेताजयोत्सवः वामकाः पाण्डवाश्चैव किमकुर्वत सञ्जया। देवं नारायणं नत्वा सर्वदोषविवर्जितं परिपूर्णं गुरुमुश्चान् गीतार्थं वक्ष्यामि लेशतः। गुणगणनिलयं पतिं रमायाः जगदघदहनञ्च वासवी सूनुं मुनिकुलतिलकञ्च पूर्णबोधं गुरुमपि परमं गुरुञ्च मे वन्दे। लक्ष्मीनारायणं नत्वा पूर्णबोधान् गुरूनपि कुर्म श्रीकृष्णगीतायाः भाष्याद्युक्तार्थसङ्ग्रहम्। परमपूज्यराद ಉಭಯ ಶ್ರೀಪಾದಂಗಳ ಶರಣ ಸನ್ನಿಧಾನದಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಅವರ ಅನುಜ್ಞೆ ಪಡೆದು ಈ ಮಂಗಳದ ಪ್ರವಚನವನ್ನು ಮಾಡಲಿಕ್ಕೊರಟಿದ್ದೇನೆ. ಇದೊಂದು ಸುಯೋಗ. ಇದು ಈ ಪ್ರವಚನ ನಡೀತಿರುವುದು ರಾಮ ಮಂದಿರದಲ್ಲಿ. ಪ್ರವಚನ ಗೀತೆ ಅದನ್ನು ಉಪದೇಶ ಮಾಡಿದ್ದು ಭಗವಂತನಾದ ಕೃಷ್ಣ. ಭಗವಂತನಾದ ಶ್ರೀರಾಮನ ದೇವಸ್ಥಾನದಲ್ಲಿ ಭಗವದ್ಗೀತೆ, ಅದಕ್ಕೋಸ್ಕರವಾಗಿ ರಾಮದೇವರ ಪೂಜೆ ಮಾಡ್ತಕ್ಕಂಥ ಭಂಡಾರಕೇರಿ ಶ್ರೀಪಾದಂಗಳವರು ಬಂದಿದ್ದಾರೆ ಎಂದರೆ ಅದು ಸಾರ್ಥಕವಾಗಿ ಹೇಳಿ. ಇನ್ನು ಕೃಷ್ಣ ಹೇಳಿದ ಗೀತೆ, ಅದಕ್ಕೆ ಕೃಷ್ಣನನ್ನ ನಾಲ್ಕು ಪರ್ಯಾಯಗಳ ಕಾಲ ಪೂಜೆ ಮಾಡಿದ ಕರಿಯ ಪೂಜಾರ ಶ್ರೀಪಾದಗಳು ಬಂದಿದ್ದಾರೆ ಅಂದರೆ ಅದು ಕೃಷ್ಣ ಗೀತೆಯಾಯಿತು. ಈಗ ರಾಮದೇವರು ಬಂದಿದ್ದಾರೆ, ಸಾವು ಹೇಳ್ತಾ ಇದ್ದಾರೆ, ನಾವು ರಾಮಕೃಷ್ಣ ಇಬ್ಬರಿಗೂ ಪೂಜೆ ಮಾಡ್ತೇವೆ ಅಂತ ಹೇಳಿ. ಅದು ನಿಜ, ಯಾಕೆಂದ್ರೆ ರಾಮನೇ ಕೃಷ್ಣ, ಕೃಷ್ಣನೇ ರಾಮನಾದ್ದರಿಂದ ಮತ್ತು ರಾಮರೂಪನೂ ಆರಾಧನೆ ಮಾಡ್ತಾರೆ. ಮತ್ತೆ ವಿಶೇಷ ಅಂದ್ರೆ ಈ ರಾಮದೇವರು ಇದ್ದಾರೆ ಎಂಬುದು ಎಷ್ಟು ಮುಖ್ಯನೋ, ಆ ರಾಮ ಪ್ರತಿಭೆಗಳು ಯಾರು ಪೂಜೆ ಮಾಡಿದ್ದು ಗೊತ್ತೇನು? ಸಾಕ್ಷಾತ್ ಮಧ್ವಾಚಾರ್ಯರು ತಮ್ಮ ಕೈಯಿಂದ ಪೂಜೆ ಮಾಡಿರ್ತಕ್ಕಂಥ ಪ್ರತಿಮೆಗಳು, ರಾಮ ಪ್ರತಿಮೆ, ವಿಠ್ಠಲ ಪ್ರತಿಮೆ, ಎರಡು ಪ್ರತಿಮೆಗಳನ್ನ ಪೂಜೆ ಮಾಡತಕ್ಕಂಥವರು ಇಲ್ಲಿ ಆಗಮಿಸಿದ್ದಾರೆ. ಎಷ್ಟು ಭಾಗ್ಯ ಇದು ಒಂದು. ಅದರ ಜೊತೆಗೆ ಉದ್ಘಾಟನೆ ಮಾಡಿದ್ದು ಭಂಡಾರಕೇರಿ ಶ್ರೀಪಾದಂಗಳವರು, ಉಪಸಂಹಾರಕ್ಕೂ ಅವರು ಬಂದಿದ್ದಾರೆ ಅಂತ ಹೇಳಿದರೆ ದೊಡ್ಡ ಒಂದು ಯೋಗ ಇದು ಒಂದು. ಸ್ವಾಮಿಗಳದ್ದು ಅಮೃತ ಹಸ್ತ ಅಂತಾಯಿತು, ಅಮೃತ ವಚನ ಅದು ಒಂದು. ಅದಕ್ಕೆ ಕಾರಣ ಪೂಜ್ಯ ಶ್ರೀಪಾದಂಗಳವರು ಹೇಳಿದ ಹಾಗೆ ವಿದ್ಯಾಮಾನ್ಯ ತೀರ್ಥರಿಗೆ ನನ್ನ ಮೇಲೆ ಭಾರಿ ಭಾರಿ ಅನುಗ್ರಹ. ವಿದ್ಯಾಮಾನ್ಯ ತೀರ್ಥರ ಇಬ್ಬರು ವಿದ್ಯಾಮಾನ್ಯ ತೀರ್ಥರ ಶಿಷ್ಯರೇ, ಅದು ಭಾರಿ ವಿಶೇಷ. ಇಬ್ಬರು ವಿದ್ಯಾಮಾನ್ಯ ತೀರ್ಥರ ಶಿಷ್ಯರಾದ್ದರಿಂದ ಇಬ್ಬರು ಕೊಡಲಿ ಉಪಸ್ಥಿತರದ್ದು ವಿದ್ಯಾಮಾನ್ಯ ತೀರ್ಥರೇ ಎರಡು ರೂಪಗಳಿಂದ ಕೂತಾಗಿದೆ, ದೊಡ್ಡ ಭಾಗ್ಯ. ಅದರ ಜೊತೆಗೆ ಇದು ಒಂದು ರಾಮದೇವರ ದೇವಸ್ಥಾನದಲ್ಲಿ ಭಗವದ್ಗೀತೆ ಎತ್ತಕ್ಕೆ ನಮ್ಮ ಜನ ಪದ್ಧತಿ. ಅದು ಕೆಟ್ಟದ್ದು ಮಾಡಿದರೆ ಏನು ಎತ್ತಿ ಯಾರು ಕೇಳೋದೇ ಇಲ್ಲ, ಒಳ್ಳೇದು ಮಾಡಿದ ತಕ್ಷಣ ಇಲ್ಲಿ ಆಟಕ್ಕೆ ಶುರು ಮಾಡಿಬಿಡ್ತಾರೆ ತಕ್ಷಣ. ರಾಮದೇವರ ದೇವಸ್ಥಾನ ಎಷ್ಟ ಗೀತೆ ಯಾತಕ್ಕೆ ಅವರಿಗೆ ಗೊತ್ತಿಲ್ಲ. ಶ್ರೀ ಭಗವಂತನಾದ ಕೃಷ್ಣ ರಥದಲ್ಲಿ ಕೂತು ಉಪದೇಶ ಮಾಡ್ತಾ ಇದ್ದಾನೆ ಅರ್ಜುನನಿಗೆ. ಆ ರಥ ಯಾವ ರಥ ಗೊತ್ತೇನು? ಅರ್ಜುನ ಕೂತಂತ ರಥ ಯಾವುದು ಗೊತ್ತಾ? ರಾಮದೇವರು ಕೂತು ರಾವಣನ ಸಂಹಾರ ಮಾಡಿದಂಥ ರಥ ಅದು. ರಾಮದೇವರು ಕೂತಿದ್ದಂಥ ರಥ ಅದು. ರಾಮದೇವರ ರಥದಲ್ಲಿ ಕೂತು ಕೃಷ್ಣ ಮಾತಾಡ್ತಾನೆ, ರಾಮದೇವರ ದೇವಸ್ಥಾನದಲ್ಲಿ ಕೃಷ್ಣ ಗೀತೆ ನಡೀತಾ ಇದೆ ಅಂದರೆ ಸಂಪೂರ್ಣ ಸಂಗತಿ ಇದೆ, ಏನೇನು ವಿರೋಧ ಹೆಸರೇ ಇಲ್ಲ. ಜೊತೆಗೆ ರಾಮದೇವರ ರಥ ಅಂದರೆ ಇನ್ನೊಂದು ಅರ್ಥ ಏನು ಗೊತ್ತೇನು? ವಾಯುವಾಹನ. ಹನುಮಂತನೇ ರಾಮದೇವರ ರಥ, ಹನುಮಂತನೇ ರಾಮದೇವರ ರಥ ಅಂದ ಮೇಲೆ ಹನುಮಂತ ಇದ್ದಲ್ಲಿ ರಾಮ ಇರ್ತಾನೆ ಅಂತ ಶ್ರೀಗಳು ಹೇಳಿದ ಮೇಲೆ ಇಲ್ಲಿ ರಾಮದೇವರ ದೇವಸ್ಥಾನದಲ್ಲೇನೆ ಭಗವದ್ಗೀತೆ ನಡೆದಿದ್ದು ತುಂಬಾ ಸಾರ್ಥಕವಾದ ಕೆಲಸ. ಅದೊಂದು ಮುಖ. ಇನ್ನೊಂದು ಕಡೆಗೆ ಆ ರಥವನ್ನು ಯಾರು ಗೊತ್ತೇನು ರಾಮದೇವರಿಗೆ ಕೊಟ್ಟಿದ್ದು? ರಾಮದೇವರಿಗೆ ಯುದ್ಧಕ್ಕೆ ಅರ್ಪಣೆ ಮಾಡಿದ್ದು ಯಾರಿಗೂ, ರಾಮದೇವ ರಥ ಒಯ್ದಿಲ್ಲ, ರಾಮದೇವ ರಥ ಒಯ್ದಲ್ಲಿ ಹಾಗೆ ಹೋಗಿರೋದು. ಆ ರಥವನ್ನ ಇಂದ್ರದೇವರು ಕಳಿಸಿಕೊಟ್ರಂತೆ ರಾಮದೇವರಿಗೋಸ್ಕರ. ರಾಮದೇವರೇ ನನ್ನ ರಥ ಸಮರ್ಪಣೆ ಮಾಡಿ, ರಥ ಸೇವಾ ಸಮರ್ಪಣೆ ಮಾಡಿದ್ದಾರೆ, ಸಮರ್ಪಣೆ ಮಾಡಿ ಇದರಲ್ಲಿ ಕೂತು ಯುದ್ಧ ಮಾಡಬೇಕು ಅಂತೇಳಿ ಆ ಇಂದ್ರದೇವರು ಕೊಟ್ಟ ರಥ. ಆ ಇಂದ್ರದೇವರು ಕೊಟ್ಟ ರಥ ಎಷ್ಟು ಪುಣ್ಯವಾಯಿತು ಅಂತ, ಇಂದ್ರದೇವರಿಗೆ ಪುಣ್ಯ ಕೊಡ್ತು ಅಂತ ಕೇಳಿದರೆ, ಇಂದ್ರದೇವರೇ ಅರ್ಜುನ. ಆ ರಥ ಕೊಟ್ಟ ಪುಣ್ಯದಿಂದ ಅದೇ ರಥದಲ್ಲಿ ಕೂತು ಆ ರಾಮನಾದ ಕೃಷ್ಣನಿಂದ ಭಗವದ್ಗೀತೆ ಕೇಳುವಾಗ ಬಂದ್ಬಿಟ್ಟಿದೆ. ಅಂತ ಅಂದ್ರೆ ನಾವು ಏನು ದೇವರಿಗೆ ಅರ್ಪಣೆ ಮಾಡ್ತೇವೆ ನಮ್ಗೆ ಹೇಗೆ ಬರುತ್ತೆ ಅಂತ ಹೇಳೋದಕ್ಕೆ ಸಾಕ್ಷಿ. ತಾನು ಕೊಟ್ಟ ರಥ ತನಗೇ ಬಂತು, ರಥದಲ್ಲಿ ತಾನೇ ಕೂತ, ದೇವರು ತಾನೇ ಕೂತ್ಕೊಂಡು ಬಿಟ್ಟ. ರಥ ಓಡಿಸ್ತಾ ಇದ್ದಾನೆ ಪರಮಾತ್ಮ, ಅರ್ಜುನ ತಿಳ್ಕೊಂಡಿದ್ದ ರಥ ಓಡಿಸ್ತಾನೆ ಅಂತ ಹೇಳಿ. ರಥ ಓಡಿಸಲಿಲ್ಲ ಭಗವಂತ, ಆತನ ಮನೋರಥವನ್ನ ಪೂರ್ಣ ಮಾಡಿಬಿಡ್ತಾನೆ. ಅರ್ಜುನ ಮನೋರಥ ಏನಿತ್ತಲ್ಲ ಅದನ್ನು ಪೂರ್ಣ ಮಾಡ್ತಾನೆ. ಇದೇ ನಮ್ಮೆಲ್ಲರ ಒಂದು ದೊಡ್ಡ ಭಗವಂತ ಕೊಟ್ಟ ಸಂದೇಶ. ನಾವೆಲ್ಲ ಬಡ ಕೂತಿದ್ದೇವೆ ಅಷ್ಟೇನೆ, ರಥ ಓಡಿಸುವವನು ಭಗವಂತ. ಅವನು ಎಲ್ಲಿ ಓಡಿಸ್ತಾನೆ ಗೊತ್ತಾ? ಮನೋರಥ, ನಮ್ಮ ಮನಸ್ಸಿನಲ್ಲಿ ಏನು ಬೇಕೋ ಆ ಗುರಿನ ತಲುಪಿಸ್ತಾನೆ ಭಗವಂತ. ನಮ್ಮೆಲ್ಲರ ಗುರಿ ಏನು? ಇಹಕಲು ಸುಖಮೇವ ಮೇಷ್ಯ ದುಃಖಂ ಮನಾಗತಿ ಮಾಭು. ನಮಗೆ ದುಃಖ ಆಗಲೇಬಾರದು, ಸುಖ ಆಗಲೇಬೇಕು. ಈ ಗುರಿ ನಮ್ಮ ಮನೋರಥ ಇದು. ಇದು ತಲುಪಿಸ್ಲಿಕ್ಕೆ ಯಾರು ಬೇಕೋ ಭಗವಂತನೇ ಬೇಕು. ಕೈಯಲ್ಲಿ ಚಾಟಿ ಹೊಡ್ಕೊಂಡು ಕೂತಿದ್ದಾನೆ ಭಗವಂತ. ಚಾಟಿಲಿ ಹೊಡೆದು ಓಡಿಸ್ತೇನೆ ಅಂತ ಹೇಳ್ತಾನೆ. ಚಾಟಿ ಅಂದ್ರೆ ಸೂತ್ರ, ಸೂತ್ರ ಅಂದ್ರೆ ವಾಯುದೇವರು ಅಂತ ಅರ್ಥ. ವಾಯುದೇವರ ಮೂಲಕ ನಿಮಗೆ ಕಲ್ಯಾಣ ಮಾಡಿಸ್ತೇನೆ ಅಂತ ಭಗವಂತ ಕೂತಿದ್ದಾನೆ ಅಂತ ಅರ್ಥ ಮಾಡಿಕೊಂಡ್ರೆ ಸೂತ್ರಧಾರ ತಾನೇ ಹಿಡ್ತಾನೆ. ಸೂತ್ರ ಹಿಡ್ಕೊಂಡಿದ್ದೇ ನನ್ನ ಮೈ ಸರ್ವವಿಧಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಅಂದ್ರೆ ಭಗವದ್ಗೀತೆ ನಿತ್ಯ ಜೀವನದಲ್ಲಿ ಹೇಗೆ ಅನುಷ್ಠಾನಕ್ಕೆ ಬರುತ್ತೆ ಅಂತ ಹೇಳೋ ಸಾಕ್ಷಿ ಇದು ಒಂದು. ಇದು ಅರ್ಜುನ ಕೇಳಿದ ರಣರಂಗ ಅದು ಒಂದು. ಅಲ್ಲಿ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾನೆ. ಶಸ್ತ್ರ ಭೂಮಿ ಅದು. ಅಲ್ಲಿ ಬಂದಿದ್ದು ಭಗವದ್ಗೀತೆಯಂತಹ ಸರ್ವಶ್ರೇಷ್ಠವಾದ ಶಾಸ್ತ್ರ ಇದು. ಇದಕ್ಕಿಂತ ಭಗವಂತನ ಮೇಲೆ ಇನ್ನೇನು ಬೇಕು? ಸಣ್ಣ ಪುಟ್ಟ ಗಲಾಟೆ ಆದರೆ ಶಾಲಾ ಕಾಲೇಜು ಬಂದ್ ಅಂತ ಹಾಕಿಬಿಡ್ತಾರೆ. ಸಣ್ಣ ಪುಟ್ಟ ಗಲಾಟೆ ಶಾಲಾ ಕಾಲೇಜು ಬಂದು ಜಗತ್ತಿನಲ್ಲಿ ಮಹಾಭಾರತದ ದೊಡ್ಡ ಯುದ್ಧ ಮತ್ತೆ ಹಿಂದೆ ನಡೆದಿಲ್ಲ, ಮುಂದೆ ನಡೆಯೋದಿಲ್ಲ. ಅಂತ ಯುದ್ಧರಂಗದಲ್ಲಿ ಭಗವದ್ಗೀತೆಯಂತ ಶಾಸ್ತ್ರವನ್ನ ನಗನಗತ ಕೃಷ್ಣ ಹೇಳ್ತಾನೆ ಅಂದ್ರೆ ಕೃಷ್ಣ ಯಾರು ಅಂತ ಗೊತ್ತಾಗುತ್ತಾನೆ. ಪ್ರಹಸನ್ನಿವ ಭಾರತ, ಏನು ಭಗವಂತನ ವೈಭವ, ಏನು ಮಾತಾಡ್ತಾನೆ ಹಾಗೆ ತೋರಿಸ್ತಾನೆ. ಕೃಷ್ಣನ ಪ್ರವೃತ್ತಿ ಶಸ್ತ್ರ ಸಂಪಾತೆ ಸನ್ನುರುದ್ಯಮ್ಯ ಪಾಂಡವ. ಇನ್ನೇನು ಯುದ್ಧ, ಅಂತ ಭಯಂಕರವಾದ ಶಸ್ತ್ರ. ಇವತ್ತು ವಿಶ್ವದ ಇತಿಹಾಸದಲ್ಲಿ ಅಂತ ಶಸ್ತ್ರಾಸ್ತ್ರ ಎಂದೆಂದೂ ಬರೋದಿಲ್ಲ. ಪರಶುರಾಮದೇವರು ಕೊಟ್ಟ ಶಸ್ತ್ರಾಸ್ತ್ರಗಳಿವೆಲ್ಲ ಕೂಡ ಭೀಷ್ಮ ದ್ರೋಣ ಕರ್ಣರು ಅದಿಟ್ಕೊಂಡ್ಬಿಟ್ಟಿದ್ದಾರೆ. ಈ ಕಡೆ ಭೀಮಾರ್ಜುನರು ಇದ್ದಾರೆ. ವಿಶ್ವದ ಅತ್ಯಂತ ಭಯಂಕರವಾದ ಯುದ್ಧ ಅದು. ಅಂತ ಯುದ್ಧರಂಗದಲ್ಲಿ ನಗನಗತ ಕೂಡ ಶಕ್ತಿ ಯಾರಿಗಿದೆ? ಅನಂತಕೋಟಿ ಬ್ರಹ್ಮಾಂಡ ನಾಯಕನಿಗೆ ಮಾತ್ರ ಇದೆ ಅಂತ ಕೃಷ್ಣ ಮಾತಾಡ್ತಾನೆ. ಅರ್ಜುನ ಏನಿದು ಅಂತ ಹೇಳಿ, ಶಿಷ್ಯ ಸ್ನೇಹಂ ಸಾಧಿಮಾಂ ತ್ವಾಂ ಪ್ರಪನ್ನಂ. ಅರ್ಜುನ ಪ್ರಾರ್ಥನೆ ಮಾಡಿಕೊಂಡ, ಕೃಷ್ಣ ಮಾತಾಡಲಿಕ್ಕೆ ಶುರು ಮಾಡಿದ. ಅದು ಮಾತಲ್ಲ ಅಮೃತ, ಸ್ವಾಮಿಗಳು ಹೇಳಿದ್ರು ಮಾತಲ್ಲ ಗಂಗೆ. ಅದು ಒಂದು ಕೃಷ್ಣನ ಪಾದದಿಂದ ಗಂಗೆ ಬಂತು, ಆತನ ಪಾದದಿಂದ ಭಗವದ್ಗೀತಾಮೃತ ಬಂತು ಅಂತ ಹೇಳ್ತಾರೆ. ಬಾಯಿಂದನೂ ಅಮೃತ, ಪಾದದಿಂದನೂ ಅಮೃತ, ಭಗವಂತನೇ ಅಮೃತ. ಅಮೃತ ಶಾಶ್ವತ ಸ್ಥಾಡು, ವಿಷ್ಣು ಸಹಸ್ರನಾಮ ಹೇಳ್ತದೆ ಅಮೃತ. ಎಲ್ಲಿ ಮುಟ್ಟಿದ್ರು ಅಮೃತನೇ ಅಂತ ಭಗವಂತನ ಮಾತುಗಳವು. ಅದಕ್ಕೆ ಹೇಳ್ತಾರೆ ಮಹಾಭಾರತನೇ ಬರುತ್ತೆ, ನಾಲ್ಕು ಗಕಾರ ಇದ್ರೆ ಸಾಕು. ಗೀತಾ ಗಂಗೈತಿ ಗಾಯತ್ರಿ ಗೋವಿಂದೇತಿ ಹೃದಯ ಸ್ಥಿತಿ. ಗೀತಾ ಗಂಗಾ ಗಾಯತ್ರಿ ಗೋವಿಂದ, ಈ ನಾಲ್ಕಿದ್ರೆ ಚತುರ್ಗಕಾರ ಸಂಯುಕ್ತೆ ಪುನರ್ಜನ್ಮ ನವಿದ್ಯತೆ. ನಾಲ್ಕು ಗಕಾರ ನಮ್ಮ ಹತ್ರ ಇದ್ರೆ ಮತ್ತೆ ಹುಟ್ಟು ಬರೋದೇ ಇಲ್ವಂತೆ. ಗೀತಾ ಗಂಗಾ ಗಾಯತ್ರಿ ಗೋವಿಂದ ನಾಲ್ಕು. ಗೀತಾ ಬಾಯಿಂದ ಬಂತು, ಗಂಗಾ ಕಾಲಿಂದ ಬಂತು, ಗಾಯತ್ರಿ ಆತನ್ನೇ ಹೇಳ್ತಾ ಇದೆ ಗಾಯತ್ರಿ ಮಂತ್ರ. ಆತ ಯಾರು? ಸಾಕ್ಷಾತ್ ಗೋವಿಂದ. ಅವನು ನಾಲ್ಕಿದ್ರೆ ಮತ್ತೆ ಹುಟ್ಟು ಬರೋದಿಲ್ಲ ಅಂತ ಹೇಳ್ತಾರೆ. ನಮ್ಮ ಸ್ಥಿತಿ ಏನಾಗಿದೆ ಗೊತ್ತಾ? ನಾಲ್ಕು ಗೋವಿಂದ, ಇದೇ ಪದ್ಧತಿ ಆಗಿದೆ, ಒಂದು ಉಳ್ಕೊಂಡಿಲ್ಲ. ಅದರಿಂದ ಈ ಸ್ಥಿತಿ ಬಂದಿದೆ. ಮುಂದೆ ಭಗವದ್ಗೀತೆ ಪ್ರವಚನ ಇಷ್ಟೊತ್ತು ನಡೆದಿದ್ದು ಭಗವದ್ಗೀತೆ ಪ್ರವಚನ. ಇಬ್ರು ಶ್ರೀಪಾದಂಗಳವರು ಭಗವದ್ಗೀತೆ ಬಹುಭಾಗ ಹೇಳಿಬಿಟ್ಟಿದ್ದಾರೆ. ಆದ್ರಿಂದ ಕೊನೆ ಮಂಗಳ ಶ್ಲೋಕ ಹೇಳಿಬಿಟ್ರೆ ಸಾಕು. ನಾನು ಒಂದು ಕರ್ಮಣ್ಣ ಅದೊಂದು ದೊಡ್ಡ ಯೋಗ. ಅದು ಒಂದು ಶ್ರೀಪಾದಂಗಳವರ ಮಾತು ಮಂಗಳ ಕಾಲಕ್ಕೆ ಸೇರುತ್ತೆ ಅಂದ್ರೆ ತ್ರಿವೇಣಿ ಸಂಗಮ ಆಯಿತು. ಇಬ್ರು ಶ್ರೀಪಾದಂಗಳವರ ಮಾತು ಗಂಗಾ ಮಳೆಯಂತೆ ಮಧ್ಯಾಹ್ನ ಒಂದು ನಾಲ್ಕು ಮಾತುಗಳಷ್ಟೇ. ಮಳೆಯ ನೀರು ಹೊಡೆಯಲು ಪರಿಯಲು ಇದ್ದ ಹಾಗೆ ನಾಲ್ಕು ಮಾತುಗಳು. ಆದ್ರಿಂದ ಶ್ರೋತ್ರಗಳಿಗೆ ಬಹಳ ದೊಡ್ಡ ಯೋಗ. ಮಾಘಸ್ನಾನ ಅಂತ ಕರೀತಾರಲ್ಲ, ಒಳ್ಳೆ ಮಾಘಸ್ನಾನ. ತ್ರಿವೇಣಿ ಸಂಗಮದ ಮಾಘಸ್ನಾನವನ್ನ ರಾಮದೇವರ ದೇವಸ್ಥಾನದವರು ಏರ್ಪಾಟ್ ಮಾಡಿಬಿಟ್ಟಿದ್ದಾರೆ. ಭಾರಿ ದೊಡ್ಡ ಸುಯೋಗ ಇದೆ. ಅದಕ್ಕೆ ಸ್ನಾತವ್ಯಂ ಭಾರತೇ ತೀರ್ಥೇ ಅಂತ ಹೇಳಿದ್ದಾರೆ. ಮತ್ತು ಮಹಾಭಾರತ ದೊಡ್ಡ ಸಾರ ಎರಡಂತೆ, ಒಂದು ವಿಷ್ಣು ಸಹಸ್ರ, ಒಂದು ಭಗವದ್ಗೀತೆ. ಅದಿಬ್ಬರು ಸಾಮಾನು ಕೂತಿದ್ದಾರೆ. ಮಹಾಭಾರತ ಎರಡು ಸಾರ ದೊಡ್ಡದಾಗಿದೆ ನೆನಪಿರಲಿ. ಗೀತೆ ಕೇಳಿ ಉಪಯೋಗ ಅಲ್ಲ, ವಿಷ್ಣು ಸಹಸ್ರಮ ಹೇಳಬೇಕು ಪ್ರತಿನಿತ್ಯ ಅನ್ನೋ ಸಂದೇಶವನ್ನು ಕೂಡ ಅಲ್ಲಿ ಕಾಣ್ತಾ ಇದ್ದೇವೆ. ಎಂತೂ ಪರ್ವ ಪೂಜ್ಯರು ಇಬ್ಬರು ಕೂತಿರೋ ನಮ್ಮ ದೊಡ್ಡ ಭೋಜನಗಳ ಭಾಗ್ಯ. ಇಬ್ಬರು ಭಾರಿ ವಿದ್ವಾಂಸರು, ಮತ್ತೆ ಸಾಮಾನ್ಯರಲ್ಲ. ಎಷ್ಟು ದೊಡ್ಡ ಪೀಠಾಧೀಶರು, ಅಷ್ಟೇ ಶ್ರೇಷ್ಠ ವಿದ್ವಾಂಸರು, ಶ್ರೇಷ್ಠ ಪ್ರವಚನಕಾರರು. ಅವರಿಲ್ಲಿ ಉಪಸ್ಥಿತರಿದ್ದಾರೆ ಅಂದ್ರೆ ಅದು ಹೇಳಿ ಕೇಳಿ ತೀರ್ಥರೇ, ವಿಶ್ವೇಶ ತೀರ್ಥರು, ವಿದ್ಯೇಶ ತೀರ್ಥರು. ತೀರ್ಥ ಅಂದ್ರೆ ಆಯ್ತಾರೆ, ಹೆಸರಿನಲ್ಲೂ ತೀರ್ಥ, ಗುಣದಲ್ಲೂ ತೀರ್ಥ, ಯೋಗ್ಯತೆಯಲ್ಲೂ ತೀರ್ಥ, ಅವ್ರು ಕೊಟ್ಟಿದ್ದು ತೀರ್ಥನೇ. ಈ ದೃಷ್ಟಿಯಿಂದ ಇಂಥ ವಾತಾವರಣನೇ ದುರ್ಲಭ ಕಲಿಯುಗದೊಳಗೆ. ಇವತ್ತು ಹೊರಗಿನ ತೀರ್ಥ ಅಂದ್ರೆ ಜನಕ್ಕೆ ಅರ್ಥ ಆಗುತ್ತೆ, ಇಂಥ ಕಾಲ ಬಿಟ್ಟು ಇಲ್ಲಿ ಬರೋದು ಅಂತ ಕೇಳಿದರೆ ದೊಡ್ಡ ಭಾಗ್ಯ ಅದು. ಭಗವಂತ ಹೇಳಿದ ಕರ್ಮಣ್ಣೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ, ಪೂಜ್ಯ ಶ್ರೀಪಾದರ ಅರ್ಥವನ್ನು ಹೇಳಿದೆ. ಎಷ್ಟು ಸುಂದರವಾದ ಅರ್ಥ ಅದು. ಎಲ್ಲ ಕೆಲಸಗಳನ್ನು ಮಾಡು, ಫಲವನ್ನು ಮಾತ್ರ ಕೇಳಬೇಡ, ದೇವರಿಗೆ ಒಪ್ಪಿಸಿಬಿಡು. ಮುಖ್ಯ ಫಲವನ್ನು ಕೇಳು, ಜ್ಞಾನಭಕ್ತಿಗಳನ್ನು ಕೇಳದೆ ಇರಬೇಡ, ಕ್ಷುಲ್ಲಕ ಫಲಗಳನ್ನು ಕೇಳಬೇಡ. ಅರ್ಥ ಇಷ್ಟೇ, ಸಂಬಳ ಕೇಳು, ಗಿಂಬಳ ಕೇಳಬೇಡ ಅಷ್ಟೇ. ಸಂಬಳ ತಗೋ, ಲಂಚ ತಗೋಬೇಡ. ಅನ್ಯಾಯ, ಸಂಬಳ ಬಿಟ್ಟರೆ ಪರವಾಗಿಲ್ಲ, ಲಂಚ ಕೊಡೋನ್ನ ಕಾಲ ಬಂದ್ಬಿಟ್ಟಿದೆ. ಸಂಬಳ ಕೊಡದಿದ್ರು ಪರ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫರ್ ಮಾಡಿ ಸಾಕಿರೋದು, ಆಮೇಲೆ ಏರ್ಪಾಟ್ ಮಾಡ್ಕೋತೇವೆ ಅನ್ನೋ ಕಾಲ ಬಂದೋಗಿದೆ. ಭಾರಿ ತಪ್ಪು ಅದನ್ನು. ಭ್ರಷ್ಟಾಚಾರದ ಒಂದು ವಿಶ್ವರೂಪವನ್ನೇ ಸ್ವಾಮಿಗಳು ತೋರಿಸಿದ್ರು. ಇನ್ನು ಮುಂದೆ ಭಗವಂತ ಹೇಳ್ತಾನೆ, ಯತ್ ಕರೋಷಿ ಯದ ಸ್ನಾಶಿ ಯಜ್ಜುಹೋಷಿ ದದಾಸಿ ಯತ್ ಯತ್ ತಪಸ್ಸಿ ಕೌಂತೇಯ ತತ್ ಕುರುಶ್ವ ಮದರ್ಪಣಂ. ಎಷ್ಟು ಸುಂದರ ಶ್ಲೋಕ, ಕಾಯೇನ ವಾಚ ಮನಸೇಂದ್ರಿಯೋ. ಭಾಗವತ ಶ್ಲೋಕದ ಮತ್ತೊಂದು ರೂಪವೇ ಇತ್ತು. ಏನು ಮಾಡ್ತಿ, ಏನು ಹೋಮ ಮಾಡ್ತಿ, ಏನು ದಾನ ಮಾಡ್ತಿ, ಏನು ತಪಸ್ಸು ಮಾಡ್ತಿ, ಎಲ್ಲವನ್ನ ಅರ್ಪಣೆ ಮಾಡಿಬಿಡು. ಎಂಥ ದೊಡ್ಡ ಸಂದೇಶ, ಸರ್ವಾರ್ಪಣವನ್ನು ಭಗವಂತನಿಗೆ ಮಾಡಬೇಕು. ಯಾಕೆ, ಎಲ್ಲವನ್ನೂ ಮಾಡ್ತಾನೆ ಅವನೇ ಆದ್ದರಿಂದ ಅಂತ ಹೇಳ್ತಾರೆ. ನಾವು ವಾಟರ್ ಬೋರ್ಡ್ಗೆ ವಾಟರ್ ಬಿಲ್ ಮಾತ್ರ ಕೊಡ್ತೇವೆ, ಲೈಟ್ ಬಿಲ್ಗೆ ಲೈಟ್ ಬಿಲ್ ಮಾತ್ರ ಕೊಡ್ತೇವೆ, ಟ್ಯಾಕ್ಸ್ ಆಪರೇಷನ್ ಮಾತ್ರ ಹೊಸ್ತೇವೆ, ಸ್ಯಾಲಿ ಮಾತ್ರ ಕೊಡ್ತೇವೆ, ಎಲ್ಲ ಒಬ್ಬರಿಗೆ ಕೊಡೋದಿಲ್ಲ. ಅವು ದೇವರಿಗೆಲ್ಲ ಕೊಡಬೇಕು ಅಂದರೆ, ಇದು ಬರೀ ನೀರು ಕೊಡೋ ಡಿಪಾರ್ಟ್ಮೆಂಟ್ ಬೇರೆ, ಬರೀ ಬೆಳಕು ಕೊಡೋದು ಬೇರೆ, ಬರೀ ಇದು ಮಾಡೋದು ಬೇರೆ. ದೇವ್ರು ಎಲ್ಲ ಕೊಡ್ತಾನೆ, ಆದ್ರಿಂದ ಅವನು ಎಲ್ಲವನ್ನು ಸಮರ್ಪಣೆ ಮಾಡಬೇಕಾದ್ರಿಂದಾನೆ ಯತ್ ಕರೋಷಿ ಯದ ಸ್ನಾಶಿ ಅನ್ನೋ ಮಾತು ಸಾರ್ಥಕವಾದದ್ದು. ಸ್ನಾನ ಮಾಡು ಕೃಷ್ಣಾರ್ಪಣಾನ್, ಸಂಧ್ಯಾ ವಂದನೆ ಮಾಡು ಕೃಷ್ಣಾರ್ಪಣಾನ್, ದಾನ ಮಾಡು ಕೃಷ್ಣಾರ್ಪಣಾನ್, ಸತ್ಯ ಹೇಳು ಕೃಷ್ಣಾರ್ಪಣಾನ್, ಧರ್ಮ ಹೇಳು ಕೃಷ್ಣಾರ್ಪಣಾನ್. ಇದು ಭಗವದ್ಗೀತೆಯ ಸಂದೇಶ. ನಮ್ದು ಹಾಗಲ್ಲ, ಸ್ನಾನನೇ ಕೃಷ್ಣಾರ್ಪಣ, ಸಂಧ್ಯಾ ವಂದನೆ ಕೃಷ್ಣಾರ್ಪಣ, ದಾನನೂ ಕೃಷ್ಣಾರ್ಪಣ, ಸತ್ಯ ಧರ್ಮ ಎಂದೋ ಕೃಷ್ಣಾರ್ಪಣ. ಇದಲ್ಲ ಅಂದ್ರೆ ಮಾಡಿ ಕೃಷ್ಣಾರ್ಪಣ ಅನ್ನಬೇಕು. ಮಾಡಬೇಕು, ಮಾಡಿಲ್ಲ ನೆನಬೇಕು. ನಾಹಂಕರ್ತ ಹರಿಷ್ಕರ್ತ. ಒಂದೊಂದು ಮಾತುಗಳು ಕೂಡ ಇವತ್ತು ಗೀತೆ ವಿಚಾರ ಜನಕ್ಕೆ ಎಷ್ಟು ಗೊತ್ತಾಗ್ತಿದೆ ಬರ್ತಾ ಬರ್ತಾ ಅಂದ್ರೆ, ಅದು ಮೋಕ್ಷಕ್ಕೆ ಅಲ್ಲ, ನಿತ್ಯ ಜೀವನದ ಬದುಕಿಗೆ ಬೇಕು ಅಂತ ಹೇಳ್ತಾರೆ. ಇವತ್ತು ಬಹಳ ಪಾಪ್ಯುಲರ್ ಆಗ್ತದೆ, ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯ ಭಾರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಗವದ್ಗೀತೆಯ ಬಗ್ಗೆ ಮ್ಯಾನೇಜ್ಮೆಂಟ್ಗೋಸ್ಕರ ಭಗವದ್ಗೀತೆ ಉಪಯೋಗ ಮಾಡಿಕೊಳ್ಳಿ, ಕೌನ್ಸೆಲಿಂಗ್ ಉಪಯೋಗ ಮಾಡಿಕೊಳ್ಳಿ, ಈ ತತ್ವ ಹೇಳ್ತಾ ಇದ್ದಾರೆ. ನಮ್ಮ ಜನಕ್ಕೆ ಏನು ಗೊತ್ತಾಗ್ತಾ ಇಲ್ಲ ಇನ್ನು ಕೂಡ. ಗೀತೆ ಅಂದ್ರೆ ಬಹಳ ದೊಡ್ಡ ಗ್ರಂಥ ಅದು. ಒಂದು ಮೊನ್ನೆ ಹೇಳಿದ್ದೇನೆ, ಇಡೀ ಜಗತ್ತಿನೊಳಗೆ ಯಾವುದೇ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ಗಳಿಗೆ ಒಂದು ಪುಸ್ತಕ ಗ್ಯಾರಂಟಿ ಸಿಗುತ್ತೆ ಅಂದ್ರೆ ಭಗವದ್ಗೀತೆ ಮಾತ್ರ ಹೊರತು ಯಾವ ಗ್ರಂಥನೂ ಸಿಗುತ್ತೆ. ಯಾವ ಕಥೆ ಕಾದಂಬರಿ ಕೂಡ ಸಿಗುತ್ತೆ, ಗ್ಯಾರಂಟಿ ಭಗವದ್ಗೀತೆ ಸಿಗುತ್ತೆ. ಇಷ್ಟು ಈ ಕಾಲದೊಳಗೆ ಸಿಗುತ್ತೆ ಅಂತ ಹೇಳಿದ್ರೆ ಹಿಂದೆ ಎಂಥ ವೈಭವ ಕಂಡಿರಬೇಕು ಅಂತ ಯೋಚನೆ ಮಾಡಬೇಕು. ಭಗವಂತ ಎಲ್ಲ ಹಿಡ್ತಾ ಬಂದ ಅರ್ಜುನ, ಇದೆಂಥ ಮೈತೇ ಜ್ಞಾನಮಾಖ್ಯಾತಂ ಗುಹ್ಯಾತ್ ಗುಹ್ಯತರಮ್ಮಯ, ಅತ್ಯಂತ ರಹಸ್ಯವಾದ ಜ್ಞಾನದನ್ನು ಕೊಟ್ಟಿದ್ದೇನೆ. ಎಷ್ಟು ಅಮೂಲ್ಯವಾದ ಮಾತು. ವಿಮೃಶ್ಯೈತದ ಶೇಷೇಣ ಯಥೇಚ್ಛತಿ ತಥಾ ಕುರು, ಎಲ್ಲವನ್ನೂ ವಿಚಾರ ಮಾಡು, ಅದನ್ನು ಇಷ್ಟ ಬಂದ ಹಾಗೆ ಮಾಡು. ನೋಡಿ, ಎಲ್ಲ ವಿಚಾರ ತಿಳ್ಕೊ ಆಮೇಲೆ ವಿಚಾರ ಮಾಡು. ಕೇಳಿದ ಮೇಲೆ ವಿಚಾರ ಮಾಡಬೇಕೆ ಹೊರತು, ಇವತ್ತು ನಮ್ಮ ಜನರು ಸುಮ್ಮನೆ ವಿಚಾರ ಮಾಡ್ತಾರೆ, ಅದಕ್ಕೆ ಅದು ವಿಚಾರವಾದ ಹೆಸರಿಟ್ಟರು, ನಿಜವಾಗ್ಲೂ ದುರ್ವಿಚಾರವಾದ ಅದು, ಏನು ಪ್ರಯೋಜನ ಇಲ್ಲ. ಇವತ್ತು ಬರೀ ಆಗಿರೋದು ಏನಾಗಿತ್ತಾನೆ, ಹಲ್ಲು ಮುರ್ಕೋತಾನಷ್ಟೇ, ಬಾಯಿ ಬೇರೆ ಇಟ್ಕೊಂಡ್ತಾನೆ ಆಗಿಬೇಕು. ನೀ ಜ್ಞಾನ ಭಗವದ್ಗೀತೆ ಓದು, ವಿಚಾರ ಮಾಡು, ಆಮೇಲೆ ಜ್ಞಾನ ಯೋಚನೆ ಮಾಡು. ಶಾಸ್ತ್ರ ಕೇಳು, ಆಮೇಲೆ ಬಂಧನ ಮಾಡು. ಶ್ರವಣ ಆಮೇಲೆ ಮನನ. ಇವತ್ತು ಬರೀ ಮನನ ಅಂದ್ರೆ ಮರಣ ಇದ್ದಾಗೆ ಹೊರತು ಮತ್ತೊಂದಲ್ಲ. ಬರೀ ಮನನಕ್ಕೆ ಅರ್ಥ ಇಲ್ಲ, ಸ್ಟಫ್ ಬೇಕಲ್ಲ. ಒಂದು ಶಾಸ್ತ್ರಜ್ಞಾನ ಬಂದು ತಿಳಿದು ಅದನ್ನ ಮನನ ಮಾಡಬೇಕು. ಅರ್ಜುನ, ಸರ್ವ ಉಹ್ಯತಮಂ ಭೂಯ ಶೃಣುವೇ ಪರಮಂ ವಚ. ಎಷ್ಟು ಕಳಕಡೆ ಮತ್ತೆ ಅತ್ಯಂತ ರಹಸ್ಯ ಹೇಳ್ತೇನೆ ಕೇಳು. ಮೇ ಪರಮಂ ವಚ ಶೃಣು, ನನ್ನ ಮಾತನ್ನ ಕೇಳು. ಮನ್ಮನಾಭವ ಮದ್ಭಕ್ತ, ಒಂದು ಮಾತು ಹೇಳ್ತೇನೆ, ನಿನ್ನ ಅತ್ಯಂತ ಪ್ರಿಯ ನನಗೆ ಸಖ, ಅದಕ್ಕೆ ನಿನಗೆ ಹಿತಂ ವಕ್ಷ್ಯಾಮಿ, ಹಿತವನ್ನು ಹೇಳ್ತೇನೆ. ಈ ಮಾತು ಗಮನಿಸಿದರೆ ಭಗವದ್ಗೀತೆ ಯಾರಿಗೆ ಅರ್ಥ ಆಗ್ತದೆ, ಯಾರಿಗೆ ಹೇಳ್ತಾನೆ, ನನಗೆ ಬಹಳ ಇಷ್ಟವಾದವನು ಏನು ಅಂತ ಹೇಳ್ತಾನೆ ಅರ್ಜುನ. ಯಾತಕ್ಕೆ ಕೃಷ್ಣನಿಗೆ ಇಷ್ಟ, ಇಡೀ ಮಹಾಭಾರತನೇ ಹೇಳಬೇಕು ಅದಕ್ಕೆ. ಎಂಥ ಪ್ರಾಮಾಣಿಕ ಅರ್ಜುನ, ಎಂಥ ಗುರುಭಕ್ತ. ಉರ್ವಶಿ ಬಂದ್ರೆ ಕಣ್ಣೆತ್ತಿ ನೋಡ್ಲಿಲ್ಲ ಪುಣ್ಯಾತ್ಮ, ತಾನಾಗಿ ಉರ್ವಶಿ ಬಂದು ನಿಂತ್ಕೊಂಡ, ಇಲ್ಲ ಇಲ್ಲ, ಮಾತಾ ಕುಲಸೇತಿ ನಿರಾಕೃತ ಆಹು, ಅಮ್ಮ ನನ್ನ ಕುಲದ ತಾಯಿ ನೀನು. ಉರ್ವಶಿಯನ್ನ ಉರ್ವಶಿ ಜೀವನದಲ್ಲಿ ಪ್ರಥಮ ಅನುಭವ ಅದು. ಒಂದು ಏನಿದು, ನಾನಾಗಿ ಬಯಸಿ ಬಂದ್ರೆ ಅರ್ಜುನ ತಿರಸ್ಕಾರ ಮಾಡ್ತಾನಲ್ಲ, ಹೌದು ನೀ ನನ್ನ ತಾಯಿ, ನನ್ನ ಕುಲದ ತಾಯಿ ನೀನು. ಆ ಬ್ರಹ್ಮಚರ್ಯ ಅರ್ಜುನಲ್ಲಿ ಬಂತಲ್ಲ, ಇಷ್ಟೋಸಿನೇ ಸಖಾ ಚೇತಿ ರಹಸ್ಯಂ ಹಿ ಎತದುತ್ತಮಂ, ನನಗೆ ಬಹಳ ಪ್ರಿಯ ನೀನು ಅಂತ ಹೇಳುತ್ತಾನೆ ಅರ್ಜುನ. ಗೋಬ್ರಾಹ್ಮಣರ ಸಂರಕ್ಷಣೆ ಪ್ರಸಂಗ ಬಂತು, ಒಡೆ ಬಿಟ್ಟ ಅರ್ಜುನ, ರಾತ್ರಿ ಹೋದ, ಒಂದು ವರ್ಷ ವನವಾಸಕ್ಕೆ ಹೋದ್ರೂ ಪರವಾಗಿಲ್ಲ, ಅದು ಶಸ್ತ್ರಾಗಾರ ಪ್ರವೇಶ ಮಾಡಿ ಧನಸ್ ತಂದು ಆ ಕಳ್ಳಕಾಕರ ಹಿಡಿದು ಗೋ ವಾಪಸ್ ತಂದುಬಿಟ್ಟ. ತಾನು ವನವಾಸ ಮಾಡಿದ್ರೂ ಪರವಾಗಿಲ್ಲ, ತೀರ್ಥಯಾತ್ರೆ ಮಾಡಿದ್ರೂ ಪರವಾಗಿಲ್ಲ ಅಂತ ಹೇಳಿದ. ಗೋರಕ್ಷಣೆಗೆ ಹೋದ, ಕೃಷ್ಣ ಇಷ್ಟೋ ಸಿಮೇ ಸಖಾ ಚೇತಿ, ನನಗೆ ಬಹಳ ಪ್ರಿಯನಾದವನು ಅಂತ ಹೇಳಿಬಿಟ್ಟು. ಅಂದ್ರೆ ಗೋವನ್ನ ಕಾಪಾಡಿದ ಕೃಷ್ಣನಿಗೆ ಪ್ರಿಯನಾದ. ಇವತ್ತು ಗೋವನ್ನ ಕಾಪಾಡೋ ವಾತಾವರಣ ಇಲ್ಲ, ಗೋವನ್ನ ಕೊಲ್ಲೋ ವಾತಾವರಣ ಇದೆ. ಇವತ್ತಿನ ದಿವಸ ಮೊನ್ನೆ ದಿವಸಕ್ಕೆ ಬೆಂಗಳೂರು ಒಂದರಲ್ಲೇನೆ 3,000 ಗೋವುಗಳನ್ನು ಕೊಲ್ತಾ ಇದೆ ಅಂತ ಕೇಳಿದರೆ ನಮ್ಗೆ ಎಲ್ಲಿ ಜ್ಞಾನ ಬರಬೇಕು? ಗೋವಿಂದ ಹೇಗೆ ಬರ್ತಾನೆ ಯೋಚನೆ ಮಾಡಿ. ಅರ್ಜುನ ಹಾಗೆ ಮಾಡಿದ್ದಕ್ಕೆ ಕೃಷ್ಣ ಇಷ್ಟೋ ಒಂದು ತರದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಾನೆ. ಮತ್ತೆ ಉತ್ತರ ಗೋಗ್ರಹಣದ ಕಾಲಕ್ಕೆ ಎಂತ ಪರಾಕ್ರಮ ತೋರಿಸ್ತಾನೆ ಒಬ್ಬನೇ. ಎಷ್ಟು ಧೈರ್ಯ ಅರ್ಜುನನಿಗೆ! ಏಕಾಕಿ ಕಿಲ ಎಷ್ಟಕ್ರೆ ಪದಂ ಮೌಲಿಷು ವಿದ್ವಿಷಾಂ. ಒಬ್ಬನೇ ಒಬ್ಬನು ನಿಂತ್ಕೊಂಡ್ಬಿಟ್ಟ ಅರ್ಜುನ. ಇಡೀ ಎಲ್ಲಿ ಧೈರ್ಯ ಬಂತ ತನಗೆ? ಗೋವುಗಳನ್ನು ಸಂರಕ್ಷಣೆ ಮಾಡಬೇಕು, ಗೋವಿಂದ ಪ್ರೀತನಾಗ್ತಾನೆ ಅನ್ನೋ ಒಂದು ಭಾವನೆ, ಹನುಮಂತ ಬೇರೆ ಕೂತಿದ್ದಾರೆ ಅನ್ನೋ ಒಂದು ಪೂರ್ವವಾದ ಸಿದ್ಧಾಂತ, ಆ ನಂಬಿಕೆಯಿಂದ ಮಾಡಿದ. ಕೃಷ್ಣನಿಗೆ ಅತ್ಯಂತ ಪ್ರಿಯವಾಗಿಬಿಟ್ಟು ಅದು ಗೋಪಾಲ ಕೃಷ್ಣ. ಇದು ಗೋಪಾಲನ ಕೆಲಸ ಮಾಡಿದ. ಇಷ್ಟೋ ಸಿಮೇ ಸಖಾ ಚೇತಿ, ರಹಸ್ಯಂ ಹಿ ಏತದ್ ಉತ್ತಮಂ, ಸರ್ವಧರ್ಮಾಂತರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಅಹಂ ತ್ವಾ ಸರ್ವ ಪಾಪೇಭ್ಯ ಮೋಕ್ಷಯಿಷ್ಯಾಮಿ ಮಾಶುಚಃ. ಗೀತೆಯ ಒಂದೇ ಏಕ ಶ್ಲೋಕಿ ಗೀತಾ ಇದ್ದಾಗದು, ಒಂದೇ ಶ್ಲೋಕದಲ್ಲಿ ಗೀತಾ ಅರ್ಥ. ಶ್ರೀಗಳು ಅರ್ಥ ಹೇಳಿಬಿಟ್ಟಿದ್ದಾರೆ. ಸರ್ವಧರ್ಮಾಂತರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಎಲ್ಲ ಧರ್ಮಗಳನ್ನು ಬಿಡು, ನನ್ನ ಶರಣವನ್ನು ಉದ್ಧಾರ ಮಾಡ್ತೇನೆ. ಈ ಮಾತಿಗೆ ಹೊರಗಿನ ಅರ್ಥ ಮಾಡಕ್ ಬರೋದಿಲ್ಲ, ನಿನ್ನೆ ಹೇಳಿದ್ದೇನೆ. ಎಲ್ಲಾ ಧರ್ಮಗಳನ್ನು ಬಿಟ್ಟು ಬಿಡು, ನಮ್ಮ ಮೋಕ್ಷ ಕೊಡ್ತೇನೆ ಅಂತ ಭಗವಂತ ಹೇಳಿದ. ಆ ಮಾತಿಗೆ ಅದೇ ಅರ್ಥವಾಗಿದ್ರೆ ನಾವು ಎಂದೋ ಧರ್ಮ ಬಿಟ್ಟಾಗಿರೋದ್ರಿಂದ ನಮಗೆಲ್ಲ ದೇವರ ಧರ್ಮ ಇಷ್ಟ ಮೋಕ್ಷ ಕೊಡಬೇಕಾಯ್ತು ಇಷ್ಟೊತ್ತಿಗೆ. ಅಂದ್ರೆ ಅರ್ಥ ಅಲ್ಲ ಅಂತ ಗ್ಯಾರಂಟಿ ಆಯ್ತು. ಈಗ ಸರ್ವಧರ್ಮವನ್ನು ಬಿಟ್ಟರೆ ಮೋಕ್ಷ ಕೊಡ್ತಾರೆ ಅಂತ ಅರ್ಥ ಅಲ್ಲವೇ ಅಲ್ಲ. ಮತ್ತೇನದು? ಶ್ರೀಗಳು ಬಹಳ ಸುಂದರವಾಗಿ ಅರ್ಥ ಹೇಳಿಬಿಟ್ಟಿದ್ದಾರೆ. ಮತ್ತೇನು ಹೇಳಬೇಕಾಗಿಲ್ಲ. ವೈದ್ಯ ಹೇಳ್ತಾನೆ, ನೋಡಯ್ಯ ಏನೇನು ತಗೋತಿದ್ದೆ ಎಲ್ಲ ಹೇಳಿದ. ಎಷ್ಟೊಂದು ದೊಡ್ಡ ಲಿಸ್ಟ್ ಕೊಟ್ಬಿಟ್ಟ. ಅವ್ರು ಯಾವ ಬಾಡ್ತಾರೆ ತಗೋತೀನಿ, ಗುಡಿಗೆ ತಗೋತೀನಿ ಅಂತ ಹೇಳಿದ. ಕೊನೆಗೆ ಹೇಳಿದ, ನೋಡು ಅವೆಲ್ಲ ಬಿಟ್ಟುಬಿಡು, ನೀನು ನಾನು ಕೊಡ್ತೇನೆ, ಇದೊಂದು ತಗೋ ಸಾಕು ಅಂತ ಹೇಳಿದ. ಇದೊಂದು ತಗೋ, ಇನ್ನೇನು ತಗೋಬೇಡ, ಏನು ತಗೋ, ಏನು ತಗೋಬೇಡ ಅಂತ ಹೇಳಿಬಿಟ್ಟು ಇದೊಂದು ಸಾಕು ಅಂತ ಹೇಳಿದ್ರು. ಹೋದ, ಒಂದು ತಿಂಗಳಾಯ್ತು ಬಂದ. ಮೊದಲಿಗಿಂತ ಹೋಪ್ಲೆಸ್ ಕಂಡೀಷನ್. ಒಂದು ಮೊದಲು ಹೇಗಿದ್ದ, ಇನ್ನೂ ಬ್ಯಾಕ್ ಟು ವರ್ಸ್ ಹೋಗಿಬಿಟ್ಟಿದ್ದಾರೆ. ಕೇಳಿದ, ಏನೇ ಹಣೆ ಬಾರ ಅಂತ ಕೇಳಿದ. ಡಾಕ್ಟರ್, ಇನ್ನೇನೂ ಇಲ್ಲ, ನೀವು ಹೇಳಿದಾಗ ಮಾಡಿದ್ದೇನೆ, ಹೇಳಿದಾಗ ಮಾಡಿದೆ, ನೀವು ಹೇಳಿದಾಗ ಮಾಡಿದೆ ಅಂತ ಹೇಳಿದ. ಏನ್ ಮಾಡಿದೆ ಅಂತ ಕೇಳಿದ. ನೀವು ಕೊಟ್ಟ ಔಷಧಿ ಒಂದೇ ತಗೊಂಡು ಇನ್ನೇನೂ ತಗೊಂಡಿಲ್ಲ ಅಂತ ಹೇಳಿದ. ಆಹಾರ ಇಲ್ಲ ಇಲ್ಲ, ಏನು ಆಹಾರನೂ ತಗೊಂಡಿಲ್ಲ ಅಂತ ಹೇಳ್ಬಿಟ್ಟು, ಬರೀ ಮಾತ್ರೆ ತಗೊಂಡಿದ್ದಾರೆ ಅಷ್ಟೇ ಅಂತ ಹೇಳಿದ. ಗೋವಿಂದ ಹೋಗೇ ಬಿಡ್ತಾರೆ ಅಷ್ಟೊತ್ತಿಗೆ. ಅದ್ ಮಾತಿಗಾರ್ಥ ಏನು ಬಿಡಬೇಡ, ತಗೋಬೇಡ. ಸರ್ವಧರ್ಮ ಅಂತರಿತ್ಯಜ್ಯ ಅಂದ್ರೆ ಏನು? ರೋಗ ಉಲ್ಬಣಿಸ್ತಕ್ಕಂತ ಯಾವುದನ್ನೂ ತಗೋಬೇಡ, ಔಷಧಿ ಮಾತ್ರ ತಗೋ ಅಂತ ಅರ್ಥ. ಇದ್ರ ಅರ್ಥ ಮಧ್ವಾಚಾರ್ಯ ಮಾಡಿದ ಅರ್ಥ ಗಮನಿಸ್ಬೇಕು ನಾವು. ಮಧ್ವಾಚಾರ್ಯರು ಅಂತ ಹೇಳಿದ್ರೆ ಯಾರು ಗೊತ್ತೇನು, ಮೇಲೆ ಹನುಮಂತನಾಗಿ ಭಗವದ್ಗೀತೆ ಕೇಳ್ತಾ ಹೋದ ಅವರು ಹನುಮಂತ. ಆ ಹನುಮಂತನೇ ಮಧ್ವಾಚಾರ್ಯರಾದ್ದರಿಂದ ಪ್ರಥಮದಲ್ಲಿ ಹನುಮಂತ, ದ್ವಿತೀಯದಲ್ಲಿ ಕಲಿಭೀಮ, ತೃತೀಯದಲ್ಲಿ ಗುರುಮಧ್ವ ಮುನಿ ಎನಿಸಿ ಅಲ್ಲಿ ಅರ್ಜುನ ಕೇಳಿದ್ದ ಜಾಸ್ತಿ ಕೇಳಿದ್ದ ಹನುಮಂತ. ಯಾಕೆ? ಪೂರ್ಣ ಪ್ರಜ್ಞಾ ಅದು ಕೇಳಿದ್ದಾನೆ. ಅದು ಭಗವಂತ ಏನ್ ಮಾಡಿದ ಗೊತ್ತೇನು, ಹನುಮಂತ ನೀ ಅರ್ಜುನ ಜೊತೆ ಚೆನ್ನಾಗಿ ನೀನೇ ಕೇಳಿರೋದು ಅಂತ ಹೇಳಿ ಮಧ್ವಾಚಾರ್ಯರನ್ನು ಕಲಿಸಿ ಗೀತಾ ಭಾಷ್ಯ ಬರುತ್ತಾನೆ ಅವರ ಕೈಗೆ, ಗೀತಾ ತಾತ್ಪರ್ಯ ಬರೆಸ್ತಾ ಇದ್ದಾರೆ. ಆಗ ಹನುಮಂತ ಆಚಾರ್ಯರಿಗಂತಕ್ಕೆ ಎಷ್ಟು ಮಹತ್ವ ಬಂತು ಅಂದ್ರೆ, ಚೆನ್ನಾಗಿ ಕೇಳಿರೋದು ನೀನು, ಆದ್ರೆ ನೀನು ಬರೀಬೇಕು ಅರ್ಜುನ, ನೀನು ಬರೀ ಅಂತ ಹೇಳಿಲ್ಲ, ನೀನು ಬರೀ ಅಂತ ಹೇಳಿಲ್ಲ, ಭೀಮಸೇನ ನೀನು ಬರೀ ಅಂತ ಹೇಳಿದ್ದಾರೆ. ಹನುಮಂತನಾಗಿ ಮೇಲೆ, ಭೀಮನಾಗಿ ಪಕ್ಕದಲ್ಲಿ ಕುತ್ಕೊಂಡು ಕೇಳ್ತಾನೆ. ಭೀಮನ ಜ್ಞಾನ ಅಂದ್ರೆ, ಭೀಮಸೇನ ಸಮೋ ನಾಸ್ತಿ ಸೇನೆಯೋರು ಭಯೋರಪಿ, ಅಂತ ದೊಡ್ಡ ವ್ಯಕ್ತಿಯಾಗಿ ಆತ ಬಂದ. ಆಮೇಲೆ ಇಂದು ಅರ್ಜುನ ಕೇಳಿದ್ದಾರೆ, ಪಾಪ ಏನ್ ಮಾಡ್ಬೇಕು ಅಂದ್ರೆ, ಕೇಳಿದ್ದೆ ವೇಸ್ಟ್ ಆಗಬಾರದು, ಚೆನ್ನಾಗಿ ಕೇಳಿದ್ದೀನಿ. ಆದ್ರಿಂದ ಹನುಮಂತ ಮಧ್ವಾಚಾರ್ಯರಾಗಿ ಭಾಷ್ಯ ಬರೀತಾರೆ. ನೀನು ಟೀಕಾ ಬರೆದು ಬಿಡು ಸಾಕದೆ, ಟೀಕಾ ಬರೀಬೇಕೆ ಹೊರತು ಭಾಷ್ಯ ಬರೀಲಿಕ್ಕೆ ಹೋಗಬೇಡ. ದೈತೀರ್ಥರ ಬರೆದಿದ್ದ ಗೀತಾ ಭಾಷ್ಯ ಪ್ರಮೇಯ ದೀಪಿಕಾ, ಗೀತಾ ತಾತ್ಪರ್ಯ ನ್ಯಾಯ ದೀಪಿಕಾ, ಅವು ಬಂತು. ಅದು ಭಾಷ್ಯಕಾರ ಟೀಕಾಕಾರ. ಇವತ್ತು ಕೃಷ್ಣನ ಗೀತೆಗೆ ಭಾಷ್ಯ ಆಚಾರ್ಯರು, ಗೀತಾ ತಾತ್ಪರ್ಯ ಆಚಾರ್ಯರು, ಎರಡು ಗ್ರಂಥ ಇಟ್ಕೊಂಡು ಬಿಟ್ರೆ ರಥ, ಕೃಷ್ಣ, ಹನುಮಂತ, ಭೀಮಸೇನ, ಅರ್ಜುನ ಎಲ್ಲ ಸೇರಿಸಾಗತ್ತೆ. ಆದ್ದರಿಂದ ಇವತ್ತು ಯಾವಾಗ ಗೀತಾ ಇರುತ್ತೆ ಎಲ್ಲ ಗ್ರಂಥಗಳನ್ನು ಸೇರಿಸಿದ್ರೆ ನಿಜವಾದ ಗೀತಾರ್ಥ ಹೊರಗೆ ಬರುತ್ತೆ. ಅದನ್ನು ನೋಡುತ್ತೇವೆ. ಅಲ್ಲಿಂದ ಭಗವಂತ ಹೇಳ್ತಾನೆ, ಅರ್ಜುನ ಇದನ್ನ ನೀವು ಯಾರಿಗೂ ಹೇಳಕ್ಕೂ, ಇದಂತೆ ನಾ ತಪಸ್ಕಾಯ ನಾ ಭಕ್ತಾಯ ಕದಾಚನ, ಎಷ್ಟು ನಚ ಅಶುಶ್ರೂಷವೇ ವಾಚ್ಯಂ ನಚ ಮಾಂ ಯೋ ಅಭ್ಯಸೂಯತಿ. ಗೀತೆ ಇವರೆಲ್ಲ ಹೇಳಬಾರದು ಭಗವಂತ, ಇಂಥವ್ರು ಹೇಳಬೇಡ ನೀನು. ಇದಂತೆ ನಾ ತಪಸ್ಕಾಯ, ತಪಸ್ಸು ಮಾಡಿದವನು ಹೇಳಬೇಡ. ಅಷ್ಟೇ ಅಲ್ಲ, ನಚ ಮಾಂ ಯೋ ಅಭ್ಯಸೂಯತಿ, ನನ್ನ ಕಂಡ್ರೆ ಕರ್ಬೋವನಿಗೆ ಹೇಳಬೇಡ ನೀನೀಗ. ಅಷ್ಟೇ ಅಲ್ಲ, ನಾ ಅಭಕ್ತಾಯ, ಭಕ್ತನಾದವನು ಹೇಳಬೇಡ. ಇದೆಲ್ಲ ಕೇಳಿದ್ರೆ ನಮ್ಗೆ ಯಾಕೆ ಹೇಳ್ತಾನೆ ಅಂತ ಕೇಳಿದ್ರೆ, ನಮಗೆ ಹೇಳ್ತಾನೆ ಬರಬೇಕಂತ. ಈಗ ಅವ್ರಿಗೆ ಹೇಳಬೇಡ, ಇವ್ರಿಗೆ ಹೇಳಬೇಡ ಅಲ್ಲ, ನೀವು ಇಲ್ದೋದ್ರೆ ನಿಮಗೂ ನಾನು ಹೇಳೋದಿಲ್ಲ ಅಂತ ಪರಮಾತ್ಮ ಹೇಳ್ತಾನೆ. ನೀವು ತಪಸ್ಸು ಮಾಡಿ ಭಗವದ್ಗೀತೆ ಕೇಳಲಿಕ್ಕೆ, ಭಕ್ತರಾಗಿ ಭಗವದ್ಗೀತೆ ಕೇಳಲಿಕ್ಕೆ, ದ್ವೇಷಾಸೂಯ ಬಿಡಿ ಭಗವದ್ಗೀತೆ ಕೇಳಲಿಕ್ಕೆ ಅಂತ ಅರ್ಥ. ಅವ್ರು ಹೇಳಬೇಡ, ಅವ್ರು ಹೇಳಬೇಡ ಅನ್ನೋ ಮಾತಿನ ಮೂಲಕ ಎಂಥವ್ರು ಕೇಳಬೇಕು ಅಂತ ಹೋಗುವಂತ ತೋರಿಸ್ತಾರೆ. ಯಾರನ್ನೋ ಬೇಡ ಅನ್ನೋದಿಲ್ಲ, ನಮ್ಮಲ್ಲಿ ತಪಸ್ ಮಾಡಿ ಅಭ್ಯಾಸ ಮಾಡಿಕೊಡಿ ಅಂತ ಹೇಳ್ತಾರೆ. ತಪಸ್ಸು ಮಾಡಿ PUC ಮಾಡ್ಕೊಂಡು ಆಮೇಲೆ ಅಪ್ಲೈ ಮಾಡು. ಸೀದಾ ಮೆಡಿಕಲ್ ಅಪ್ಲೈ ಮಾಡಿಬಿಟ್ರೆ PUC ಆಗಿಲ್ಲ ಅವನು. ಫಸ್ಟ್ ಕಂಪ್ಲೀಟ್ ಮಾಡ್ಕೊಂಡು ಬಾ ಅಂತ ಹೇಳ್ತಾನೆ. ತಪಸ್ ಮಾಡ್ಕೊಂಡು ಬಾ, ಗೀತೆ ಕೇಳು, ಅಸೂಯೆ ಬಿಡು, ಗೀತೆ ಕೇಳು. ಇಲ್ಲದೆ ಹೋದರೆ ಇಲ್ಲ, ಸಾಧ್ಯವೇ ಇಲ್ಲ. ಅರ್ಥ ಮಾಡ್ಕೋಬೇಕು. ಭಗವಂತನ ಮಾತುಗಳು ಅಧಿಕಾರಿ ಯಾರು ಅಂತ ಹೇಳ್ತಾ ಇದ್ರು. ಮತ್ತೆ ಹೇಳ್ತಾರೆ ಅರ್ಜುನ, ಈ ರೀತಿ ಸರಿಯಾಗಿ ಮಾಡಿ ತಪಸ್ಸು ಅಂದ್ರೆ ಏನು? ಕಾಡಿಗೆ ಹೋಗ್ಬೇಕಾಗಿಲ್ಲ. ಕೃಷ್ಣ ಚಂದ್ರಾಯಣಾಧಿಕಂ ತಪಃ, ಏಕಾದಶಿ ವ್ರತವೇ ತಪಸ್ಸು, ಕೃಷ್ಣಾಷ್ಟಮಿ ವ್ರತವೇ ತಪಸ್ಸು. ಅಷ್ಟೇ ಅಲ್ಲ, ಭಕ್ತಿ ಅಂದ್ರೇನು? ದೇವರ ಸನ್ಯಥಾ ಶರಣಂ ನಾಸ್ತಿ ತಮೇವ ಶರಣಂ ಮಮ, ಭಗವಂತ ನೀನೇ ಗತಿ ಅಂತಕ್ಕಂತಹ ಭಾವನೆ, ಅದು ಮೂಢನಂಬಿಕೆಯಾಗಿ ಬರಬಾರದು. ಅಸಂಮೂಢ ಅಂತಾನೆ ಭಗವಂತ ಹೇಳು, ಮೂಢನಂಬಿಕೆಯಿಂದ ತಿಳ್ಕೋಬೇಡ. ಶಾಸ್ತ್ರಾರ್ಥ ಓದಿ 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 ಅಥಾತೋ ಬ್ರಹ್ಮ ಜಿಜ್ಞಾಸ ತಿಳ್ಕೋ, ಒಳ್ಳೆ ಭಕ್ತನಾಗ್ತಿ, ಅವಾಗ ನಿಮಗೆ ಗೀತಾರ್ಥವಾಗ್ತದೆ ಅಂತ ಭಗವಂತ ಹೇಳುತ್ತಾನೆ. ಗೀತೆ ಒಂದು ಓದಿದ್ರೆ ಬ್ರಹ್ಮಸೂತ್ರ ರೆಫರೆನ್ಸ್ ಇದೆ ಅದನ್ನ ಒಪ್ಪಬೇಕು ಅಂತ ಅರ್ಥ, ವೇದಗಳ ರೆಫರೆನ್ಸ್ ಇದೆ ಅದನ್ನ ಓದಬೇಕು ಅಂತ ಅರ್ಥ, ಯುಕ್ತಿಗಳನ್ನು ಹೇಳ್ತಾನೆ ಅದು ಸರಿ ಹೇಳ್ಬೇಕು, ಋಷಿಭಿ ಬಹುಧಾ ಗೀತಂ, ಋಷಿಗಳ ಮಾತನ್ನ ಕೇಳಿ ಅಂತ ಅರ್ಥ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ, ಭಗವದ್ಗೀತೆ ಓದಿದಾಗ ಭಾಗವತ ಮಹಾಭಾರತ ರಾಮಾಯಣ ವೇದಗಳು ಬ್ರಹ್ಮಸೂತ್ರ ಎಲ್ಲದರ ಮೇಲೆ ಒಳ್ಳೆ ಗೌರವ ಬುದ್ಧಿ ಬರಬೇಕು. ಹಾಗೆ ಭಗವಂತ ಹೇಳ್ತಾ ಬಂದಿದ್ದಾರೆ. ಅರ್ಜುನ ನೋಡು, ಯೈಮಂ ಪರಮಂ ಗುಹ್ಯಂ ಮದ್ಭಕ್ತೇಶು ಅಭಿಹಾಸ್ಯತಿ ಸ್ವಭಕ್ತಿಂ ಮಯಿ ಪರಾಂ ಕೃತ್ವ ಮಾಮೇ ವೈಷ್ಯತಿ ಅಸಂಶಯ. ಯಾರು ಏದಂ ಪರಮಂ ಗುಹ್ಯಂ, ಇದು ಬಹಳ ದೊಡ್ಡ ರಹಸ್ಯ, ಇದನ್ನು ಯಾರು ನನ್ನ ಭಕ್ತರಿಗೆ ಹೇಳ್ತಾರೆ ಅವನು ಭಾರಿ ಉದ್ಧಾರವಾಗ್ತಾನೆ, ನನ್ನ ಬಳಿಗೆ ಬಂದು ಬಿಡ್ತಾನೆ ಅಂತ ಭಗವಂತ ಹೇಳುತ್ತಾರೆ. ನಮ್ಮನೆ ಗೀತಾ ಪ್ರಸಾರವನ್ನ ದೊಡ್ಡ ಯಜ್ಞ ಅಂತ ಕರೆದಿದ್ದಾರೆ. ಗೀತಾ ಪ್ರಸಾರ ಇನ್ನೊಬ್ಬರಿಗೆ ಗೀತೆ ಹೇಳೋದಿದೆಯಲ್ಲ, ಭಾರಿ ದೊಡ್ಡ ಯೋಗ ಅದು. ಬಂದು ನನ್ನ ಲೋಕಕ್ಕೆ ಬರ್ತಾನೆ ಗೀತೆ ಹೇಳಿದವನು ಅಂತ ಭಗವಂತ ಭರವಸೆ ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಚ ತಸ್ಮಾತ್ ಪ್ರಿಯತರಹ, ನನಗೆ ಅವನಿಗಿಂತ ಹೆಚ್ಚು ಪ್ರಿಯತಮನಾದ ಭಕ್ತ ಇರೋದಿಲ್ಲ. ಗೀತೆಯನ್ನು ತಿಳಿಸ್ತಕ್ಕಂಥ ಕಾರ್ಯ ಮಾಡೋದು ಅತ್ಯಂತ ಪ್ರಿಯಕರವಾದ ಕೆಲಸ. ನಮಗೆ ಹೇಳ್ತಾನೆ ಗೀತೆ ಹೇಳೋ ಅಭ್ಯಾಸ ಮಾಡಿಕೊಳ್ಳಿ ಅಂತ ಹೇಳ್ತಾನೆ. ಗೀತೆ ಇನ್ನೊಬ್ಬರಿಗೆ ಹೇಳಿ, ನೀವೀಗ ಆಚಾರ್ಯರ ಮಾತು, ಜ್ಞೇಯಂ ಪಾಠ್ಯಂಚ ತದ್ವಯಂ, ನೀನು ಓದು ಇನ್ನೊಬ್ಬರು ಆಶ್ಚರ್ಯ ಆಗ್ತದೆ. ನಮಗೆ ನಮಗೇನು ಗೀತೆ ಹೇಳಕ್ ಬರ್ತದೆ, ಆಗಲಿಲ್ಲ ಹೋಗ್ಲಿಲ್ಲ ಅಂದ್ರೆ ಅದೇ ಜನಕ್ಕೆ ಗೊತ್ತಿಲ್ಲ. ಯಥಾಶಕ್ತಿ ಮಾಡಬೇಕು ಅಂತ ಶಾಸ್ತ್ರ ಹೇಳಿ, ಯಥಾಶಕ್ತಿ ಮಾಡಬೇಕು. ನಿಮ್ಗೆ ಗೀತೆ ಹೇಳೋದಕ್ಕೆ ಬರೋದಿಲ್ಲ, ಬೇಕಾಗಿಲ್ಲ. ಗೀತೆ ಓದು ಅಂತ ಹೇಳಕ್ ಬರಲ್ಲ ಕೊನೆ ಪಕ್ಷ. ಮಕ್ಕಳಿಗೆ ಹೇಳಿ ಗೀತೆ ಓದಪ್ಪ, ನನಗೆ ಗೊತ್ತಿಲ್ಲ, ಯಾರೋ ಹೇಳಿದ್ದಾರೆ ಗೀತೆ ಓದು ಅಂತ ಹೇಳಿ, ಬದುಕಿ ಹೋಗ್ತಾನೆ ಅವನಿಗೆ. ಲೈಬ್ರರಿಯಲ್ಲಿ ಇರ್ತಾನಲ್ಲ, ಆ ಪುಸ್ತಕ ಯಾವ ಪುಸ್ತಕ ನಾಲೆಡ್ಜ್ ಅವನಿಗಿರೋದಿಲ್ಲ, ಯಾವ ಪುಸ್ತಕ ತಕ್ಷ ತಕ್ಕೊಡ್ತಾನೆ, ಗ್ರಂಥಪಾಲಕ ಅಂತಾನೆ ಹೆಸರು ಅವನಿಗೆ. ಅದು ಪುಸ್ತಕದ ವಿಷಯ ಗೊತ್ತಿಲ್ಲ, ಪುಸ್ತಕ ಯಾವ ತಕ್ಷ ಗೊತ್ತವನಿ. ಇಷ್ಟು ಅಭ್ಯಾಸ ಮಾಡಿಕೊಂಡ್ರೆ ಎಷ್ಟು ಉಪದೇಶ ಮಾಡಬಹುದು ಮಕ್ಕಳಿಗೆ, ಎಷ್ಟು ಉದ್ಧಾರ ಮಾಡಬಹುದು. ಗೀತೆ ಓದು, ಮಹಾಭಾರತ ಓದು ಅಂತ ಹೇಳಿದರೆ ದೇವರು ಭಾರಿ ಸಂತೋಷ, ಅವನಿಗೂ ಸ್ವಲ್ಪ ಅನುಗ್ರಹ, ಇವನ ಮೇಲೂ ಕೃಪೆ ತೋರಿಸ್ತಾನೆ. ಅರ್ಜುನ ಭವಿತಾ ನಚನೇ ಚಾನ್ಯ ತಸ್ಮಾತ್ ಪ್ರಿಯತರೋ ಹುವಿ, ಇನ್ನೂ ಸ್ಟ್ರೆಸ್ ಮಾಡ್ತಾನೆ, ಭಾರಿ ಪ್ರಿಯತಮ ಅವನು, ಅವನಿಗಿಂತ ಪ್ರಿಯತಮ ಮತ್ತೊಂದಿಲ್ಲ, ಅಷ್ಟು ನನಗೆ ಪ್ರಿಯನಾಗ್ತಾನೆ ಅಂತ ಹೇಳಿದ. ಇನ್ನು ಮುಂದುವರೆಸಿ ಹೇಳ್ತಾನೆ ಅರ್ಜುನ, ಅಧ್ಯಕ್ಷತೆ ಯಮಿಮಂ ಸಂಘ ಸಂವಾದಂ ಆವಯೋಹು, ಯಾರು ನನ್ನಿಬ್ಬರ ಈ ಸಂಭಾಷಣೆಯನ್ನ ಕೇಳ್ತಾರೆ, ಧರ್ಮ್ಯಂ ಸಂವಾದ ಮಾವಯೋಹು, ಈ ಧರ್ಮ ಸಂವಾದ, ಧರ್ಮ ಅಂದ್ರೆ ಧರ್ಮೋ ನಾರಾಯಣ, ಭಗವಂತನ ವಿಚಾರ ಹೇಳ್ತಕ್ಕಂಥ ಗೀತೆ ಇದು, ಧರ್ಮದ ಬಗ್ಗೆ ಬೆಳಕೆಳ್ತಕ್ಕಂಥ ಗೀತೆ ಇದು. ಯಾರಿದ್ರೆ ಅಧ್ಯಯನವನ್ನು ಮಾಡ್ತಾರೆ ಅವರು, ಜ್ಞಾನಯಜ್ಞೇನ ತೇನಾಹಂ ಇಷ್ಟ ಸ್ಯಾಮಿತಿ ಮೇಮತಿ, ಅದು ಜ್ಞಾನಯಜ್ಞ, ನನಗೆ ಅತ್ಯಂತ ಪ್ರಿಯವಾದ ಯಜ್ಞ ಅಂತ ಹೇಳ್ತಾರೆ. ಗೀತೆಯನ್ನು ಓದೋದು ಗೀತೆಯನ್ನು ಹೇಳೋದು ಎರಡು ಮಾಡಿ ಭಾರಿ ಒಳ್ಳೆಯದಾಗುತ್ತೆ. ನಮಗನ್ಸುತ್ತೆ ನಮಗೆ ಎರಡೂ ಬರೋದಿಲ್ಲ ಅಂತ ಕೇಳಿದರೆ ಕೇಳಿ ಸಾಕು ಅಂತ ಪರಮಾತ್ಮ ಹೇಳ್ತಾನೆ. ಶ್ರದ್ಧಾವಾನ್ ಅನಸೋ ಯಶ್ಚ ಶುಣಯಾಗತ ಯೋ ನರಹ, ಯಾರು ಬರೀ ಕೇಳಿದ್ರು ಸಾಕು, ಅವನೇನು ಮಾಡ ಸೋಪಿ ಮುಕ್ತ ಶುಭಾನ್ ಲೋಕಾನ್ ಪ್ರಾಪ್ಯತೆ ಪುಣ್ಯ ಕರ್ಮಾನ, ಅವನೆಂಥವನು ಬರೀ ಕೇಳಿದ್ರು ಸಾಕು ಮುಕ್ತಿ ಹೋಗ್ಬಿಡ್ತಾನೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ಶ್ರವಣದಿಂದನೂ ಮುಕ್ತಿ ಆಗುತ್ತೆ ಅಂತ ಬಂದಿತ್ತು. ಶ್ರುತ್ವ ಅನ್ಯೇಭ್ಯ ಉಪಾಸತೆ, ಹರಿಕಥಾ ಶ್ರವಣ ಮಾಡೋ ನಿರಂತರ, ಪ್ರತಿನಿತ್ಯ ಭಗವದ್ಗೀತೆಯನ್ನು ಕೇಳಿ 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 ಒಳ್ಳೆ ದೃಢವಾದ ಜ್ಞಾನ ಬರೋದರಿಂದ ಸದ್ಗತಿ ಹೋಗಲಿಕ್ಕೆ ಖಂಡಿತ ಅವಕಾಶ ಉಂಟು. ಆದರೆ ಅನುಷ್ಠಾನ ಮಾಡಬೇಕು. ಶ್ರದ್ಧಾವಾನ್ ಅನಸೂಯಶ್ಚ, ಅಸೂಯಾದಿ ದೋಷಗಳನ್ನು ಬಿಡಬೇಕು ಅಂದ್ರೆ ಒಂದೇ ನಿರ್ಮತ್ಸರಾಣಾಂ ಸತಾಂ, ಮಾತ್ಸರ್ಯಾದಿ ದೋಷಗಳನ್ನು ಗೆಲ್ಲಬೇಕು. ಯಾವಾಗಲೂ ಔಷಧಿ ತಗೊಳ್ಳೋದು ಒಂದು ಮಾರ್ಗ, ಪಥ್ಯ ಮಾಡೋದು ಇನ್ನೊಂದು ಮಾರ್ಗ. ಔಷಧಿ ಕೆಲಸ ರೋಗ ವಾಸಿಯಾಗಬೇಕಾದ್ರೆ ಔಷಧಿ ತಗೊಳ್ಬೇಕು, ಪಥ್ಯ ಮಾಡಬೇಕು. ಗೀತೆ ಕೇಳೋದು ಭಾಗವತ ಕೇಳೋದೆಲ್ಲ ಔಷಧಿ. ಈ ಕಾಮ ಅವ್ರು ಪಥ್ಯ ಏನ್ ಮಾಡ್ತಾರೆ, ಅದನ್ನು ಬಿಡು ಇದನ್ನು ಬಿಡು ಅಂತ ಹೇಳ್ತಾರೆ ಸಾಮಾನ್ಯವಾಗಿ. ಅದನ್ನು ಬಿಡುವೆ ಅದನ್ನು ಬಿಡು ಇದನ್ನು ಬಿಡು ಅಂತ ಹೇಳಿಬಿಡ್ತಾರೆ. ಈ ಆರು ಬಿಡಬೇಕಂತ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ತರ, ಆರು ಬಿಟ್ಟುಬಿಟ್ರೆ ಅವ ಕೆಲಸ ಮಾಡ್ತಾರೆ. ಈ ಕಡೆ ಜಾಂಡೀಸ್ ಆಗಿದೆ, ಔಷಧಿ ತಗೋತಿದ್ದಾನೆ, ಬೋಂಡ ತಿಂದಿದ್ದು ತಿಂದಿದ್ದೇನೆ, ಎಂದಿಗಾಗಬೇಕು ಅವನಿಗೆ ರೋಗ ವಾಸಿ ಆಗೋದಿಲ್ಲ, ಪಥ್ಯ ಮಾಡಲೇಬೇಕು. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳನ್ನು ಗೆಲ್ಲಬೇಕು, ಅವಾಗ ಸರಿ ಹೋಗ್ತದೆ. ಇಷ್ಟು ಹೇಳಿ ಅರ್ಜುನ, ಎಂಥ ಕಳಕಳೆಯ ಮಾತಿದೆ ಅರ್ಜುನ ಎಲ್ಲ ಕೇಳಿದ. ಕಚ್ಚಿದೇತ ಶ್ರುತಂ ಪಾರ್ಥ ತಯಾ ಏಕಾಗ್ರೇಣ ಚೇತಸ ಕಚ್ಚಿದ ಅಜ್ಞಾನ ಸಮೋಹ ಪ್ರಣಷ್ಟಸ್ತೇ ಧನಂಜಯ. ಆ ಮಾತನ್ನು ಕೇಳಿದರೆ ಎಷ್ಟು ಭಕ್ತರ ಮೇಲೆ ಪ್ರೀತಿ ಪರಮಾತ್ಮನಿಗೆ. ಅದೆಲ್ಲ ಸರಿಯಾಗಿ ಕೇಳಿಕೊಂಡೆ. ಕಚ್ಚಿದೇತ ಶ್ರುತಂ ಪಾರ್ಥ ಕೇಳಿದೆಯ ಅರ್ಜುನ? ತಯಾ ಏಕಾಗ್ರ ಚೇತ ಸಹ ಇಲ್ಲಿ ಪಾರ್ಥ ಅಂದ್ರೆ ಏನು ಗೊತ್ತೇನರ್ಥ? ಅತ್ತೆಯ ಮಗನೇ ಅಂತ ಅರ್ಥ. ಪೃಥಾ ಸೋದರತ್ಯ ಕುಂತಿದೇವಿ, ಪೃಥ್ವಿಯ ಮಗನವನು, ತನ್ನ ಸೋದರತ್ಯ ಮಗನೇ ಅಂತ ಪರಮಾತ್ಮ ತನ್ನ ಸಂಬಂಧವನ್ನು ತೋರಿಸ್ತಾನೆ. ಬಾಂಧವ ವಿಷ್ಣು ಭಕ್ತಾಶ್ಚ, ಈ ಒಂದು ಭಕ್ತಿಯ ಕಾಂಟ್ಯಾಕ್ಟ್ ಇರಬೇಕು ಅದಕ್ಕೆ. ಎಲ್ಲ ಸರಿಯಾಗಿ ಕೇಳಿದೆಯಾ? ಕಚ್ಚಿದೇತ ಶ್ರುತಂ ಪಾರ್ಥ ತಯಾ ಏಕಾಗ್ರೇಣ ಚೇತಸ, ನಮಗೂ ಅರ್ಥ. ಸರಿಯಾಗಿ ಕೇಳ್ತೀರಾ? ಏಕಾಗ್ರ ಚಿತ್ತದಿಂದ ಕೇಳಿದ್ರೆ ಅರ್ಥ ಆಗ್ತದೆ. ಕಚ್ಚಿದ ಅಜ್ಞಾನ ಸಮೋಹ ಪ್ರಣಷ್ಟಸ್ತೇ ಧನಂಜಯ, ಅರ್ಜುನ ನಿನ್ನ ಅಜ್ಞಾನದ ಬಗ್ಗೆ ಅಜ್ಞಾನದ ಮಧ್ಯತರ ಸಂವಾದ ಹೋಯ್ತಾ? ಯುದ್ಧ ಮಾಡಲಿಲ್ಲ ಅಂತ ಹೇಳಿದ್ದೀಯಲ್ಲ, ಹೋಯ್ತಾ ರೋಗ ಅದು? ಈಗ ಹಾಗಿದೆ ಪರವಾಗಿಲ್ಲ, ಎಗಡಿ ಕೆಮ್ಮು ವಾಸಿ ಅಂತ ಕೇಳ್ತಾರಲ್ಲ ಹಾಗೆ, ಈ ಪರವಾಗಿಲ್ವಾ? ಈಗ ನೋಡಿ, ಭವರೋಗ ವೈದ್ಯ ವೈದ್ಯ ಹಾಕಿ ಕೇಳ್ತಾರೆ, ಭವರೋಗ ವೈದ್ಯ ಹೀಗೆ ಕೇಳ್ತಾರೆ. ನಿನ್ನ ಅಜ್ಞಾನ ಹೋಯ್ತಾ? ಅದರಿಂದ ಬಂದ ಸಮೂಹ ಹೊರಟೋಯ್ತಾ? ಅರ್ಜುನ ಧನಂಜಯ, ಎರಡರ್ಥ ಅದಕ್ಕೀಗ. ಒಂದು ಸಂಬೋಧನೆ ಧನಂಜಯ ಅರ್ಜುನ ಅಂತ ಒಂದರ್ಥ ಅಷ್ಟೆ. ಇನ್ನೊಂದರ್ಥ ಕೇಳಿದೆಯಲ್ಲ, ಧನಂ ಜಯ, ಈ ಧನ ಸಂಪಾದನೆ ಮಾಡಿದ ಈಗ ಅಂತ ಹೇಳುತ್ತಾರೆ. ಧನ ಸಂಪಾದನೆ ಮಾಡೀಗ, ಒಳ್ಳೆ ಅರ್ಥ ಅದು. ಒಂದು ಏನು ಧನ? ಅದಕ್ಕೆರಡರ್ಥ ಮತ್ತೆ. ಪ್ರಸಿದ್ಧಂ ಧನಮೇವಹಿ, ಆಯ್ತು, ಋಗ್ಭಾಷೆಯಲ್ಲಿ ಬರೀತಾರೆ. ಬ್ರಾಹ್ಮ ಕ್ಷತ್ರಿಯನಿಗೆ ಧನ ಅಂದ್ರೆ ಯಾವುದು? ಯುದ್ಧವೇ ಧನ, ಇದನ್ನು ಗೆಲ್ಲು ಅಂತ ಅರ್ಥ. ಇದೆ ತಸ್ಮಾತ್ ಯುದ್ಧಸ್ವ ಭಾರತ ಅಂತ ಬಂತು. ಧನಂಜಯ ಅದು ಸಂಬೋಧನೆ ಆಯ್ತು, ಜಯ ಕ್ರಿಯಾಪದವೂ ಆಯ್ತು. ಯುದ್ಧ ಮಾಡುವ ಅರ್ಜುನ ಎದ್ದು ಬಿಡು ನೀ. ಈಗ ಇನ್ನೊಂದರ್ಥ ಧನಂ ಜಯ, ಧನಕರಕಾದಿ ವಿಷಯಕ ಮೋಹಂ ಜಯ, ಧನದ ಮೇಲೆ ಅಭಿಲಾಷೆ ಬಿಟ್ಟು ಬಿಡು, ಏನು ಯೋಚನೆ ಮಾಡಬೇಕು, ಧನವನ್ನು ಬಿಟ್ಟು ಬಿಡು, ವಿಶೇಷವಾದ ರೀತಿಯಲ್ಲಿ ನನ್ನನ್ನು ಹಿಡಿ ಅಂತ ಹೇಳುತ್ತಾರೆ. ಧನ ಮಹಾಲಕ್ಷ್ಮಿ, ಮಹಾಲಕ್ಷ್ಮಿ ಹಿಡಿಬೇಡಿ, ಮಹಾಲಕ್ಷ್ಮೀಪತಿಯನ್ನು ಹಿಡೀರಿ ಅಂತ ಹೇಳುತ್ತಾರೆ. ಲಕ್ಷ್ಮಿಯನ್ನು ಬಿಟ್ಟು ಬಿಡಿ, ಮಹಾಲಕ್ಷ್ಮೀಪತಿಯನ್ನು ಹಿಡಿದು ಬಿಡಿ. ಲಕ್ಷ್ಮಿ ಹಿಡಲಿಕ್ಕೆ ಹೋದ್ರೆ ಆ ಲಕ್ಷ್ಮಿ ಗಂಡಾಕಿರ್ತಾಳೆ ಅಂತಾಗಲೇ. ಲಕ್ಷ್ಮೀಪತಿ ಹಿಡಿದ್ರೆ ಮಾತ್ರ ಭಗವಂತ ಅನುಗ್ರಹ ಮಾಡ್ತಾನೆ. ಧನಂ ಜಯ ಮತ್ತೆ ಹೇಳ್ತಾನೆ, ಧನ ಅಂದ್ರೆ ಜ್ಞಾನಧನ ತಪೋಧನ, ಅದನ್ನು ಸಂಪಾದನೆ ಮಾಡೋ ಅರ್ಜುನ, ಬೇರೆದನ್ನು ಮಾಡಬೇಡ. ಅದಕ್ಕೆ ಉತ್ತರ ತಾನೇ ಕೊಡ್ತಾ ಇದ್ದಾನೆ ಪರಮಾತ್ಮ. ಅರ್ಜುನ ಸರಿಯಾಗಿ ಕೇಳಿಕೊಂಡ, ಈಗ ಅರ್ಜುನ ಮಾತಾಡೋದು ನೋಡಬೇಕು. ಇಷ್ಟೊತ್ತು ಭಗವದ್ಗೀತೆ ಮಾತಾಡಿ ಕೃಷ್ಣ ಹೇಳಿದ್ದಕ್ಕೆ ಅರ್ಜುನ ರೆಸ್ಪಾನ್ಸ್ ಒಂದೇ ಶ್ಲೋಕದಲ್ಲಿ ಹೇಳ್ತಾನೆ. ಭಗವದ್ಗೀತೆ ಕೇಳಿದ್ರೆ ಹೇಗಿರಬೇಕು ಅಂತ ಸಾಕ್ಷಿ. ನಷ್ಟವೋ ಮೋಹ ಸ್ಮೃತಿ ಹೀ ಲಬ್ಧ ತತ್ಪ್ರಸಾದಾತ್ ಮಯಾಚ್ಯುತ ಸ್ಥಿತೋಸ್ಮಿ ಗತ ಸಂದೇಹ ಕರಿಷ್ಯೇ ವಚನಂ ತವ. ಇಡೀ ಅರ್ಜುನನ ಒಟ್ಟು ಚಿತ್ರ ಇತ್ತು. ನಷ್ಟೋ ಮೋಹ, ನನ್ನ ಮೋಹ ಹೊರಟೋಗಿಬಿಡ್ತು. ಸ್ಮೃತಿ ಹೀ ಲಬ್ಧ, ನನ್ನ ಒಳ್ಳೆ ದಿವ್ಯಜ್ಞಾನ ನನಗೆ ಮತ್ತೆ ಬಂತು. ಇದರಿಂದ ಏನು ಅರ್ಜುನ ಎಷ್ಟು ಬದಲಾಗಿದ್ದಾನೆ ಗೊತ್ತಾ? ಈಗ ತತ್ಪ್ರಸಾದಾತ್ ನಿನ್ನ ದಯೆ ಅಂತ ಹೇಳಿದೆ. ಇಷ್ಟೆಲ್ಲ ಮೊದಲು ಬಿಟ್ಬಿಟ್ಟಿದ್ದ, ನಯೋತ್ಸೇ ಸುಮ್ಮನೆ ಕೂತ್ಬಿಟ್ಟಿದ್ದ, ದಯೆ ವಿಷಯ ಮಾತಾಡಿದ್ದಿಲ್ಲ, ಈಗ ತತ್ಪ್ರಸಾದಾತ್ ಅಂತ ಹೇಳಿದ್ದಾನೆ. ಇಷ್ಟೇ, ಗೀತೆ ಕೇಳೋದಕ್ಕಿಂತ ಮುಂಚೆ ನಾನು 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 ಅಂತ ಇರ್ತೇವೆ, ಗೀತೆ ಕೇಳಿದ ಮೇಲೆ ದೇವರು ದೇವರು ಹೇಳಕ್ ಶುರು ಮಾಡಿಬಿಡ್ತಾನೆ. ಇಷ್ಟೇ ವ್ಯತ್ಯಾಸ. ಅದು ಚೇಂಜ್ ಅಂದ್ರೆ ನಾವು ಮೊದಲು ಹೇಗಿರಬೇಕು ಆಮೇಲೆ ಹೇಗಿರಬೇಕು. ಅದಕ್ಕೋಸ್ಕರ ಅರ್ಜುನ ನೀನೇನಾಯ್ತು ಪರವಾಗಿಲ್ಲ, ಓ ಕೃಷ್ಣ ನನಗೆ ಸ್ಮೃತಿ ಹೀ ಲಬ್ಧ. ಏನು ಸ್ಮೃತಿ? ನಾಹಂಕರ್ತ ಹರಿಹಕರ್ತ, ಸ್ಮೃತಿ ಬಂದಿದೆ ನನಗೀಗ, ಆದರೆ ಇದಕ್ಕೆ ನಿನ್ನ ದಯೆ ಬೇಕು ಅಂತ ಹೇಳುತ್ತಾನೆ. ಇದನ್ನು ಮರಿಬಾರ್ದು ನಾವು, ಎಲ್ಲವನ್ನೂ ಮಾಡಬೇಕು ಆದರೆ ಹರಿಹಕರ್ತ ದೇವರು ಮಾಡಿಸ್ತಾನೆ ಅನುಸಂಧಾನ ಇರಬೇಕು, ಇಲ್ಲದೆ ಹೋದ್ರೆ ಸಾಧ್ಯವೇ ಇಲ್ಲ. ಕರೆಂಟ್ ನೋಡಿದಾಗೆಲ್ಲ ಕೆವಿ ನೆನಪಾಗ್ತದೆ, ಇವತ್ತು ನೆನಪಾಗ್ತದೆ, ತೆಗೆದುಬಿಡ್ತಾರಲ್ಲ ಅಂತ ನೆನಪಾಗ್ತದೆ, ಆದಿತ್ಯ ನೆನಪಾಗಬಾರದು. ದೇವರ ಅನುಗ್ರಹ ಮಾಡುತ್ತಾನಲ್ಲ ಅಂತ ನೆನಪಾಗಬೇಕು. ಗಾಳಿ ಬೆಳಕು ಮಳೆ ಪ್ರತಿಯೊಂದು ಯಾರೋ ಒಂದು ಏನೋ ಕೊಟ್ಟಿರ್ತಾರೆ, ನೋಡಿದಾಗ ನೆನಪಾಗ್ತಾ ಇರ್ತದೆ. ಒಂದೊಂದು ಕೊಟ್ಟವ್ರ ನೆನಪು ಅದನ್ನು ನೋಡಿದಾಗ ಆಗ್ತದೆ. ದೇವ್ರು ಎಲ್ಲ ಕೊಟ್ಟವನಾದ್ರಿಂದ ಏನ್ ನೋಡಿದಾಗಲೂ ದೇವ್ರು ನೆನಪಾಗಬೇಕು. ನಮಗೆ ದೇಹ ಕೊಟ್ಟವನು, ಕಣ್ಣು ಕೈ ಕಾಲು ಕಿವಿ ಎಲ್ಲ ಕೊಟ್ಟವನವನೇ, ವಸ್ತು ಕೊಟ್ಟವನವನೇ. ಆದ್ದರಿಂದ ದೇವರನ್ನು ಸದಾ ನೆನೆಯಬೇಕು. ನಾವು ನಾಡ್ತೇನೆ ಕೃಷ್ಣ, ತತ್ಪ್ರಸಾದಾನ್ ಮಯಾಚ್ಯುತ ಸ್ಥಿತೋಸ್ಮಿ ಗತ ಸಂದೇಹ, ನನಗೆ ಸಂದೇಹನೇ ಇಲ್ಲ ಅಂತ ಹೇಳ್ಬಿಡ್ತಾನೆ. ನೋಡಿ, ಸಂದೇಹ ಇದ್ದವರೆಲ್ಲ ಗೀತೆ ಕೇಳಬೇಕು, ಅವಾಗ ಸರಿ. ನನಗೆ ಸಂದೇಹ ಇದೆ, ಗೀತೆ ಕೇಳೋದಿಲ್ಲ ಅಂದ್ರೆ ಯಾವಾಗ ಕೇಳ್ತೀನಿ? ಸಂದೇಹ ಹೋದ್ಮೇಲೆ ಕೇಳ್ತೇನೆ. ಸಂದೇಹ ಹೋಗಲಿಕ್ಕೆ ಗೀತೆ ಕೇಳಬೇಕು. ಆಸ್ಪತ್ರೆಗೆ ಅಡ್ಮಿಟ್ ಆಗೋಂದ್ರೆ ರೋಗ ಆಚೆಯನ್ನು ಅಡ್ಮಿಟ್ ಆಗ್ತಾನೆ ಅಂತ ಕೇಳಿದ್ರೆ ಯಾಕೆ ಅಡ್ಮಿಟ್ ಆಗುತ್ತೆ? ಸಾಯಿಲ್ ಏನು ಉಪಯೋಗ ಇಲ್ಲ. ರೋಗ ಇದ್ದಾಗ ಅಡ್ಮಿಟ್ ಆಗುದು. ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ ದೇವ್ರ ಹತ್ರ ಹೋಗಿ, ಏನು ಸಾವಿರ ಸಂಸ್ಥೆ ಇರಲಿ, ಇರದ ಸಂಸ್ಥೆಗಳು ನಮಗೆ. ಆದ್ದರಿಂದ ದೇವ್ರ ಹತ್ರ ಹೋಗಿ ಎಲ್ಲ ಪರಿಹಾರ ಆಗುತ್ತೆ. ಕೃಷ್ಣನ ದರ್ಶನ, ಆತನ ಮಾತನ್ನು ಕೇಳೋದು, ಭಗವದ್ಗೀತೆಯನ್ನು ಕೇಳೋದು, ಹಾಗೆ ಮಾಡು. ಇಷ್ಟು ಹೇಳಿದ ತಕ್ಷಣ ನಾನು ಸತ್ತ ಹಿಡ್ಕೊಂಡು, ಕರಿಷ್ಯೇ ವಚನ ತವ ನಯೋತ್ಸೆ ಅಂತ ಹೇಳಿದ್ದ, ಕರಿಷ್ಯೇ ಅಂತ ಶುರು ಮಾಡಿಬಿಟ್ಟು ಶಸ್ತ್ರತ್ಯಾಗ ಮಾಡಿದ ಅರ್ಜುನ ಶಸ್ತ್ರವನ್ನು ಹಿಡಿದ. ಇದೇ ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ. ಹಾಗಿದ್ದ ಅರ್ಜುನ ಹೀಗಾಗಿ ಬಿಡ್ತಾನೆ, ಶಸ್ತ್ರ ಬಿಟ್ಟು ಕೂತಿದ್ದ, ಗೀತೆ ಕೇಳಿದ, ಶಸ್ತ್ರ ತಗೊಂಡೇ ಬಿಟ್ಟ. ಶಸ್ತ್ರ ಸನ್ಯಾಸ ಮಾಡಿದ್ದವನು ಶಸ್ತ್ರವನ್ನು ಗ್ರಹಣ ಮಾಡ್ತಾ ಇದ್ದಾನೆ. ಇದು ಫಲಶ್ರುತಿ. ಇದು ಒಂದು ಇದು ಕೇಳಿದ್ರೆ ಗಾಬರಿ ಆಗಿಬಿಡ್ತದೆ. ಅಂತೂ ಗೀತೆ ಕೇಳಿದವರೆಲ್ಲ ಕೈಗೊಂದು ಕಲ್ಲು ಗಿಲ್ಲು ತಗೊಂಡ್ಬಿಡೋದು ವಾಸಿ. ಶಸ್ತ್ರ ತಗೊಂಡ್ಬಿಡ್ಬೇಕಲ್ಲ, ಎಲ್ಲ ತಗೊಂಡ್ಬಿ ಅರ್ಜುನ ತಗೊಂಡ್ಬಿಟ್ನಲ್ಲ ಅಂತ ಕೇಳಿದ್ರೆ ತಪ್ಪದು. ಅರ್ಜುನ ಶಸ್ತ್ರ ತಗೋಬೇಕಾಗಿತ್ತು, ಶಸ್ತ್ರ ಬಿಟ್ಟಿದ್ದ, ಆದ್ದರಿಂದ ಗೀತೆ ಕೇಳಿದ, ಶಸ್ತ್ರ ತಗೊಂಡ್ಬಿಟ್ಟು. ಇವತ್ತು ನಾವೇನು ಬಿಟ್ಟಿದ್ದೇವೆ? ಶಾಸ್ತ್ರ ಬಿಟ್ಟುಬಿಟ್ಟಿದ್ದೇವೆ. ಶಾಸ್ತ್ರ ತಗೋಬೇಕಾಗಿತ್ತು, ಶಾಸ್ತ್ರ ಬಿಟ್ಟುಬಿಟ್ಟಿದ್ದೇವೆ, ಗೀತೆ ಕೇಳಿದ ಮೇಲೆ ಪರೀಕ್ಷೆ ವಚನಂ ತವ, ಇನ್ನ ಮೇಲೆ ನಿನ್ನ ಮಾತು ಕೇಳುತ್ತೇವೆ ಅಂತ ಎದ್ದು ಬಿಟ್ರೆ ಅದು ಸರಿಯವರು. ಶಾಸ್ತ್ರ ಗ್ರಹಣವನ್ನು ಮಾಡಬೇಕು. ಕರ್ತವ್ಯ ತ್ಯಾಗ ಮಾಡಿದ ವ್ಯಕ್ತಿ ಕರ್ತವ್ಯ ಮುಖನಾಗಿ ಬಿಟ್ರೆ ಅದು ಗೀತೆಯ ಸಂದೇಶ. ತುಂಬಾ ಜನಕ್ಕೆ ಇಷ್ಟೊತ್ತು ಹೇಳಕ್ಕೆ ಎಷ್ಟೊತ್ತು ಬೇಕಾಯ್ತು ಭಗವಂತನಿಗೆ ಅಂತ ಕೇಳಿದರೆ ಹೇಳುತ್ತಾರೆ ಅದು ತುಂಬಾ ಏನ್ರಿ 18th ಅಧ್ಯಾಯ ಗೀತೆ ಬಾಯ್ಪಾಠ ಮಾಡಕ್ಕೆ ಹೋದ್ರೆ ಜೊತೆ ಮುದುಕರಾಗ್ತಾರೆ, ಕೆಲವೊಮ್ಮೆ ಗೀತೆ ಮುದುಕರಾದ್ರೂ ಕೂಡ ಗೀತೆ ಬರೋದೇ ಇಲ್ಲ. ಎಷ್ಟೊತ್ತಿ ಮುಗಿತ ಕೃಷ್ಣ, ಗಂಟೆ ಆಯ್ತು, 4 ಗಂಟೆ, 3 ಗಂಟೆ, ಯುದ್ಧ ಬೇರೆ ಆಗ್ತಾ ಇದೆ ಅಂತ ಹೇಳ್ತೀರಿ, ಏನಿದು ಅಂತ ಕೇಳಿದರೆ ಯೋಚನೆ ಮಾಡಬೇಡಿ. ಹೇಳಿದ್ದು ಕೃಷ್ಣ, ಕೇಳಿದ್ದು ಅರ್ಜುನ. ಆತ ಹೇಳಿ ಆತ ಕೇಳಕ್ಕೆ ಹೋದ್ರೆ ಗಂಟೆಗಟ್ಟಲೆ ಆಗಿಲ್ಲ, ಒಂದು 20 ನಿಮಿಷ ಕಾರಲ್ಲಿ ಹೋಗ್ತಾ ಹೋಗ್ತಾ ಮಾತಾಡಿದ್ರೆ ಹಾಗೆ ಆಗಿ ಆರಾಮ ರಥದಲ್ಲಿ ಕುತ್ಕೊಂಡು ಅರ್ಜುನ ಕೆಳಗಿಡದಿಲ್ಲ, ರಥೋಪಸ್ಥ ಉಪಾವಿಷತ್, ರಥದಲ್ಲಿ ಕೂದ ಏರ್ ಕಂಡೀಷನ್ ಕಾರಲ್ಲಿ ಕುತ್ಕೊಂಡು ಬಿಟ್ಟು ಹೊರಗಿದ್ದವ್ರು ಏನು ಗೊತ್ತೇ ಆಗೋದಿಲ್ಲ. ಹೋಗೋತಿ ಟೋಟಲ್ ಚೇಂಜ್ ಅಷ್ಟು ಮಾಡಿದ್ದಾನೆ ಭಗವಂತ. 15-20 ನಿಮಿಷದೊಳಗೆ ಎಲ್ಲ ವಿಷಯ ಮುಗಿದೋಯ್ತು. ಬರೀ ಹೇಳಿಲ್ಲ, ವಿಶ್ವರೂಪ ತೋರಿಸಿಬಿಟ್ಟಿದ್ದಾನೆ, ಪ್ರಾಕ್ಟಿಕಲ್ಲೇ ತೋರಿಸಿದ್ದಾನೆ. ಆ ಥಿಯರಿ ಅಂಡ್ ಪ್ರಾಕ್ಟಿಕಲ್ ಎರಡು ಒಟ್ಟಿಗೆ ಬೇಕು ಅಂದ್ರೆ ಭಗವದ್ಗೀತೆನೆ ಕೇಳಬೇಕು. ಅದಕ್ಕೆ ಶಾಸ್ತ್ರವನ್ನು ಸೈನ್ಸ್ ಅಂತ ಕರೀತಾರೆ. ಸೈನ್ಸ್ ಅಲ್ಲಿ ಥಿಯರಿನೂ ಪ್ರಾಕ್ಟಿಕಲ್ ಇದೆ, ಸೂಪರ್ ಸೈನ್ಸ್ ಇದು. ಥಿಯರಿನೂ ಇದೆ, ಪ್ರಾಕ್ಟಿಕಲ್ಲೂ ಇದೆ. ಅಷ್ಟು ಹೇಳಿದ ತೋರಿಸಿಯೂ ಬಿಟ್ಟ ಭಗವಂತ. ಆ ಅರ್ಜುನ ಪೂರ್ತಿ ನಿಶ್ಚಯ ಬಂತು, ಎದ್ದು ನಿಂತ್ಕೊಂಡ. ಆಗ ಮಾತಾಡ್ತಾನೆ, ಇದನ್ನೆಲ್ಲ ಸಂಜೆ ಹೇಳ್ತಾ ಇದ್ದಾನೆ. ಈಗ ಕೇಳಿದ್ರೆ ಹೇಳ್ಬೇಕಲ್ಲಿ, ಕೇಳಿದ್ರೆ ತಮ್ಮ ಅಭಿಪ್ರಾಯ ಹೇಳ್ಬೇಕಲ್ಲ. ಸಂಜೆ ತನ್ನ ಅಭಿಪ್ರಾಯ ಅನಿಸಿಕೆ ಹೇಳ್ತಾ ಇದ್ದಾನೆ. ಸಂಜೆ ತನ್ನ ಅನಿಸಿಕೆ ಏನು ಸಂಜಯನ ಅನಿಸಿಕೆ ಅಂತ ಕೇಳಿದರೆ, ಇತ್ಯಹಂ ವಾಸುದೇವಸ್ಯ ಪಾರ್ಥಸ್ಯ ಚ ಮಹಾತ್ಮನಃ ಸಂವಾದ ಶ್ರೌಷಂ ಅದ್ಭುತಂ ರೋಮಹರ್ಷಣಂ. ಸಂಜಯನೇ ಆನಂದವೇ ಆನಂದ. ಏನು ಏನು ಧೃತರಾಷ್ಟ್ರ, ನಿನ್ನಿಂದ ನನಗೆಂತ ಭಾಗ್ಯ ಸಿಕ್ತಯ್ಯ. ಅದ್ಭುತಂ ರೋಮಹರ್ಷಣಂ ಪಾರ್ಥಸ್ಯ ವಾಸುದೇವಸ್ಯ ಮಹಾತ್ಮನಃ. ಮಹಾತ್ಮನಾದ ಕೃಷ್ಣ, ಮಹಾತ್ಮನ ಅರ್ಜುನ ಇಬ್ಬರು ಮಾತಾಡಿದ್ರಲ್ಲ, ನಾನು ಕೇಳ್ಕೊಂಡು ಬಿಟ್ಟೆ, ನನ್ನ ಕಿವಿಯಾರ ಕೇಳಿಬಿಟ್ಟೆ ನಾನೀಗ. ಹಬ್ಬ ಅಂತ ಕೇಳಿದ್ದೆ ನೆನಪಾಡ್ಕೊತಾನೆ ಅರ್ಜುನ್, ನೆನಪಾಡ್ಕೊಂಡ. ನಾನೇ ಕೇಳಿಬಿಟ್ಟೇನೆ, ಭಜಿತ ಆಗ್ತದೆ. ತತ್ಪ್ರಸಾದ ಅಂತ ಹೇಳಿದ್ನಲ್ಲ, ವ್ಯಾಸಪ್ರಸಾದ ಶುರು ಮಾಡಿದ. ನನಗೆ ಕೇಳೋ ಯೋಗ್ಯತೆ ಎಲ್ಲಿತ್ತು? ವೇದವ್ಯಾಸರು ಕಣ್ಣು ಕೊಟ್ಟರು ನೋಡಿದೆ ಅಂತ ಹೇಳಿದ್ದ. ಅರ್ಜುನನ ವಿಪ್ತ ಆಗ್ತೇನಾಯ್ತು, ಅರ್ಜುನ ರೀತಿಯ ಮೇಲೂ ಆಯ್ತು. ಈಗ ವ್ಯಾಸರ ದಯೆ, ಕೃಷ್ಣನ ದಯೆ, ಆತ ಅರ್ಜುನ ಗೀತೆಯನ್ನು ಸಾಕ್ಷಾತ್ ಕೇಳಿದ. ವ್ಯಾಸರ ದಯೆ, ಯೋಗಂ ಯೋಗೇಶ್ವರಾತ್ ಕೃಷ್ಣಾತ್ ಸಾಕ್ಷಾತ್ ಕಥಯ ಸ್ವತಃ ಸ್ವಯಂ. ನಾ ಡೈರೆಕ್ಟ್ ಕೇಳ್ತಾ ಇದ್ದೇನೆ ಅಂತ ಹೇಳಿದ್ದಾರೆ. ಈ ಮಾತು ಬಹಳ ಮುಖ್ಯವಾದ ಮಾತು ಇದು. ಭಗವದ್ಗೀತೆ ಓದೋರು ಯಾರು ವ್ಯಾಸರನ್ನ ಮರೆಯಾಗಿಲ್ಲ. ಯಾಕೆ ಗೊತ್ತೇನು? ವ್ಯಾಸ ಕೃಷ್ಣ ಹೇಳಿದ, ವ್ಯಾಸರ ಬರೆದ್ರು. ಇದು ನಮಗೆ ಗೊತ್ತಿರೋದು. ಅಲ್ಲಿ ಕೃಷ್ಣ ಹೇಳಿದ, ವ್ಯಾಸರ ಕಣ್ಣು ಕೊಟ್ಟು ತೋರಿಸಿದ್ರು. ಅಂದಮೇಲೆ ಎರಡು ಕಡೆ ವೇದವ್ಯಾಸರ ಪಾತ್ರ ಇದೆ. ಅಲ್ಲಿ ಬರೆದಿದ್ದು ವೇದವ್ಯಾಸ ದೇವರು, ಹೇಳಿದ್ದು ಕೃಷ್ಣ. ಅದೇ ರೀತಿಯೇ ಇವತ್ತು ವೇದವ್ಯಾಸ ದೇವರು ಹೇಳಿಸಿದ್ದು ಸಾಕ್ಷಾತ್ ಸಂಜಯನ ಬಾಯಿಂದ ಧೃತಾಷ್ಟ ಹೇಳಿಸ್ತಾ ಇದ್ದಾರೆ. ಒಂದು ಆಶ್ಚರ್ಯ ನೋಡಿ, ಸ್ವಲ್ಪ ಗಮನಿಸಿದರೆ ಗೊತ್ತು ವೇದವ್ಯಾಸರು ಯಾರು ಅನ್ನೋದಕ್ಕೆ ಪ್ರಶ್ನೆ ಉತ್ತರ ಇತ್ತು. ಕೃಷ್ಣ ದಿವ್ಯ ದೃಷ್ಟಿ ಕೊಟ್ಟ, ಆತರಿ ವಿಶ್ವರೂಪ ಕಾಣಿಸ್ತು ಅರ್ಜುನನಿಗೆ. ಗಮನಿಸಬೇಕು, ದಿವ್ಯ ದೃಷ್ಟಿ ಕೃಷ್ಣ ಅರ್ಜುನಿಗೆ ಕೊಟ್ಟ, ವಿಶ್ವರೂಪ ಕಾಣಿಸ್ತು. ಕೃಷ್ಣ ಹೇಳ್ತಾನೆ, ಬೇರೆ ಯಾರಿಂದನು ಕಾಣಿಸೋದಿಲ್ಲ, ದಿವ್ಯಂ ದಗಾಮಿ ತೇ ಚಕ್ಷು, ನಾನು ಕಣ್ಣು ಕೊಡ್ತೇನೆ ನಿನಗೆ ಕಾಣಿಸುತ್ತೆ ನೋಡು ಅಂತ ಹೇಳಿದ, ತೋರಿಸಿಬಿಟ್ಟ. ಆಶ್ಚರ್ಯ, ಸಂಜೆಯೇ ಕಾಣಿಸ್ತಾ ಇದೆ. ಕೃಷ್ಣ ಸಂಜೆಯೇ ದಿವ್ಯ ದೃಷ್ಟಿ ಕೊಟ್ಟಿಲ್ಲ, ಯಾರು ಕೊಟ್ಟಿದ್ದಾರೆ? ವೇದವ್ಯಾಸರು ಕೊಟ್ಟಿದ್ದಾರೆ. ಅದು ವೇದವ್ಯಾಸರ ಕಂಪನಿ ಗ್ಲಾಸು ಕೃಷ್ಣನ ಕಂಪನಿ ಸೂಟ್ ಆಗುತ್ತೆ ಅಂದ್ರೆ ಇಬ್ರು ಒಂದೇ ಅಂತ ಆಯ್ತಲ್ಲ. ಅಲ್ಲಿಗೆ ವೇದವ್ಯಾಸರು ನಾರಾಯಣ, ಕೃಷ್ಣನು ನಾರಾಯಣ ಅಂತ ಹೇಳೋದಕ್ಕೆ ಇನ್ನೊಂದೇನು ಸಂಶಯನೇ ಇಲ್ಲ. ಅಂದ್ರೆ ಇಬ್ಬರ ಕಣ್ಣು ಕೊಡೋ ದೃಷ್ಟಿ ಒಂದೇ. ವೇದವ್ಯಾಸರು ಕಶ್ಚನ ಮುನಿಯಾಗಿದ್ದಿದ್ರೆ ಗೋವಿಂದ ಬ್ಲಾಂಕ್ ಅಷ್ಟೊತ್ತು ಕೂಡ ಏನೋ ಇದ್ದವರ ಕಣ್ಣು ಮುಚ್ಕೊಂಡ್ಬಿಡ್ಬೇಕಾಗಿತ್ತು. ಹೇಗೆ ನೋಡ್ತಾನೆ ಗೊತ್ತಾ? ಡೈರೆಕ್ಟ್ ನೋಡ್ತಾ ಇದ್ದಾನೆ. ಅದಕ್ಕೆ ಮುನೀನಾಮಪ್ಪಹಂ ವ್ಯಾಸ ಎಂದು ಹೇಳಿದ್ದಾರೆ. ಮುನಿಗಳು ವೇದವ್ಯಾಸರೇ ನಾನು. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಯ ನಾರಾಯಣಂ ಪ್ರಭಂ ಕೋಶ್ಯನ್ಯ ಪುಂಡರಿ ಕಾಕ್ಷಾತ್ ಮಹಾಭಾರತ ಕೃದ್ಧವೇತ್. ಇದು ಅರ್ಥ ಮಾಡಿಕೊಂಡು ಭಗವದ್ಗೀತೆ ಕೇಳಿದ್ರೆ ಫಲಶ್ರುತಿ ವೇದವ್ಯಾಸರು ನಾರಾಯಣ ಅಂತ ಗೊತ್ತಾಯ್ತು. ಈಗ ವೇದವ್ಯಾಸರು ವಾಸಿಷ್ಠ ಕೃಷ್ಣ, ಅವರು ಯಾದವ ಕೃಷ್ಣ. ಇಬ್ಬರು ಕೃಷ್ಣರಿಂದ ಭಗವದ್ಗೀತೆ ಬಂದಿದೆ ಅಂತ ತೋರಿಸ್ತಕ್ಕೇನೆ ಮಧ್ವಾಚಾರ್ಯರು ಎರಡು ಗ್ರಂಥ ಬರೆದಿದ್ದಾರೆ, ಒಂದು ಗೀತಾ ಭಾಷ್ಯ, ಒಂದು ಗೀತಾ ತಾತ್ಪರ್ಯ. ಗೀತೆ ಮೇಲೆ ಎರಡು ಗ್ರಂಥ ಬರೆದ ಒಬ್ಬೇ ಆಚಾರ್ಯ ಮಧ್ವಾಚಾರ್ಯ ಒಬ್ಬರೇನು. ಕಾರಣ ಇದೇ ಕಾರಣ, ಅದಕ್ಕೆ ಎರಡು ರೂಪಗಳಿಂದ ಭಗವಂತ ಹೇಳಿದ್ದಾರೆ. ಆದ್ದರಿಂದ ನೆನಪಾಡಕ್ಕೂ ಹೇಳ್ತಾ ಇದ್ದಾನೆ, ಶ್ರುತವಾನ್ ಅಂತ ಹೇಳಿದ. ಮತ್ತೆ ಹೇಳ್ತಾನೆ ರಾಜನ್, ಸಂಸ್ಮೃತ್ಯ ಸಂಸ್ಮೃತ್ಯ ಸಂವಾದ ವಿದ ಅದ್ಭುತಂ ಸಂವಾದ ವಿಮ ಅದ್ಭುತಂ. ಎಷ್ಟಾಗಿದೆ ಗೊತ್ತಾ ನನಗೆ? ರಾಜನ್ ಕೇಶವಾರ್ಜುನ ಯೋಹೋ ಶಿಷ್ಯಾಭಿಚ ಪುನಃ ಪುನಃ, ಆ ಸಂವಾದ ಕೇಳುತ್ತೇನೆ ನೆನೆಸ್ಕೊಂಡಾಗೆಲ್ಲ ಆನಂದ ಕೊಡ್ತಾ ಇದೆ. ಇದಕ್ಕೆ ಹೇಳಿದ ನಿಜವಾದ ಸುಖ ಅಂದ್ರೆ, ನೆನೆಸ್ಕೊಂಡಾಗೆಲ್ಲ ಆನಂದ ಕೊಟ್ಟರೆ ನಿಜವಾದ ಸುಖ, ನೆನೆಸ್ಕೊಂಡಾಗೆಲ್ಲ ದುಃಖ ಕೊಟ್ಟರೆ ನಿಜವಾದ ಶೋಕ. ನೆನೆಸ್ಕೊಂಡಾಗೆಲ್ಲ ಶೋಕ ದುಃಖ, ಅದು ಶೋಕ. ನೆನೆಸ್ಕೊಂಡಾಗಲ್ಲ ಆನಂದ, ಅದು ಮುಕ್ತಿ ಆನಂದ. ಶಿಷ್ಯಾಭಿಚ ಪುನಃ ಪುನಃ, ನನಗೆ ಆನಂದವಾಗ್ತಾ ಇದೆ, ಆನಂದವಾಗ್ತಾ ಇದೆ. ಸಂಜೆಯನ ಎಕ್ಸ್ಪ್ರೆಷನ್ ಜೋರ ಬರ್ತಾ ಇದೆ. ಅರ್ಜುನ ಏನ್ ಹೇಳ್ತಾ ಇದ್ದಾನೆ? ಸಂಜಯ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ. ತತ್ಯ ಸಂಸ್ಮೃತ್ಯ ಸಂಸ್ಮೃತ್ಯ ರೂಪವತ್ಯದ್ಭುತಂ ಹರೇಹೇ ವಿಸ್ಮಯೋಮೇ ಮಹಾನ್ ರಾಜನ್ ಶಿಷ್ಯಾಮಿ ಚ ಪುನಃ ಪುನಃ. ಸಂಜೆ ಕೇಳಿದ್ದಕ್ಕೆ ದಾಖಲೆ ಇದು ಒಂದು. ಸಂಜೆ ನೋಡಿದ ತಾನೆ ಹೇಳ್ತಾ ಇದ್ದಾರೆ, ಅಬ್ಬಾ ಅಬ್ಬಾ ಅಬ್ಬಾ, ಮಾತು ಕೇಳಿದ್ರೆ ಆನಂದ, ರೂಪ ನೋಡಿದ್ರೆ ಆನಂದ, ಏನು ನನ್ನ ಭಾಗ್ಯ ಅಂತ ಹೇಳುತ್ತಾರೆ. ಆ ರೂಪ ದರ್ಶನ, ಆ ಮಾತಿನ ಶ್ರವಣ, ಶ್ರವಣ ಶಬ್ದ ಶ್ರವಣ, ರೂಪ ದರ್ಶನ, ಎರಡರಿಂದ ಆನಂದವಾಗ್ತಾ ಇದೆ. ಇದನ್ನು ಹೇಳಿದ್ರೆ ನಮಗೆ ಆಶ್ಚರ್ಯವಾಗ್ತಾ ಇದೆ. ಸಂಜಯನಿಗೆ ದಿವ್ಯ ದೃಷ್ಟಿ ಕೊಟ್ಟು ವೇದವ್ಯಾಸ ದೇವರು ಗೀತೆಯನ್ನು ಕೇಳಿಸಿ ಕೃಷ್ಣ ವಿಶ್ವರೂಪ ತೋರಿಸಿದರೆ, ಅದೇ ವೇದವ್ಯಾಸ ದೇವರು ನಮಗೆಲ್ಲ ದಿವ್ಯ ದೃಷ್ಟಿ ಕೊಟ್ಟುಬಿಟ್ಟು ವೇದವ್ಯಾಸ ಏನ್ ಮಾಡಿದ್ದಾರೆ, ಗೀತೆ ಕೇಳಿಸಿದ್ದಾರೆ, ವಿಶ್ವರೂಪ ತೋರಿಸ್ತಿದ್ದಾರೆ. ಏನ್ ಮಾಡಿ, ಮಹಾಭಾರತ ಗ್ರಂಥವೇ ದಿವ್ಯ ದೃಷ್ಟಿ, ಗೀತೆಯನ್ನು ಬರೆದಿದ್ದೇ ದಿವ್ಯ ದೃಷ್ಟಿ. ಅದು ಓದೋರಿಗೆಲ್ಲ ಇಡೀ ವಿಷಯ ಗೊತ್ತಾಗ್ತಾ ಇದೆ, ಎಂಥ ಮ್ಯಾಜಿಕ್ ವೇದವ್ಯಾಸ ದೇವರು ಮಾಡಿದ್ದು. ಅವತ್ತು ಹೇಳಿದವರು ತಾವೇ ಬರೆದಿದ್ದು, ತಾವೇ ಹೇಳಿ ತಾವೇ ಭಗವದ್ಗೀತೆ, ಡಬಲ್ ಭಗವದ್ಗೀತೆ ಅದು, ಭಗವಂತನೇ ಹೇಳಿದ್ದು, ಭಗವಂತನೇ ಬರೆದಿದ್ದು, ಎರಡು ಭಗವಂತನ ವಿಷಯವೇ. ಅಲ್ಲೂ ತ್ರಿವೇಣಿ ಸಂಗಮವೇ, ಹೇಳಿದವನು ಕೇಳಿದವನು ವಿಷಯ ಎಲ್ಲ ಭಗವಂತನೇ ಆಗಿದ್ದಾನೆ. ಇಷ್ಟು ಹೇಳಿದ ಸಂಜಯ, ಇದು ಕೇಳಿದವರಿಗೂ ಅನುಭವ ಅಂತ ಬರಲೇಬೇಕು ಅಂತ ಮಾತುಗಳು. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ವಿಜಯೋ ಭೂತಿ ಧ್ರುವಾನೀತಿರ್ಮತಿರ್ಮಮ. ಯತ್ರ ಯೋಗೇಶ್ವರ ಕೃಷ್ಣ, ಎಲ್ಲಿ ಕೃಷ್ಣ ಇದ್ದಾನೆ, ಯತ್ರ ಪಾರ್ಥೋ ಧನುರ್ಧರ, ಎಲ್ಲಿ ಧನುರ್ಧಾರಿಯಾದಂತಹ ಅರ್ಜುನ ಇದ್ದಾನೆ, ತತ್ರ ಶ್ರೀಹಿ ವಿಜಯ ಭೂತಿ ಧ್ರುವಾನೀತಿ ಮತಿರ್ಮಮ. ಇಷ್ಟಿತ್ತು ಅಂದ್ರೆ ಅಲ್ಲಿ ಕೃಷ್ಣ ಇರಬೇಕು, ಅರ್ಜುನ ಇರಬೇಕು. ಅಲ್ಲಿ ನೀತಿ ಮತಿ ಸಂಪತ್ತು ಇಂಪತ್ತು ಪ್ರತಿಯೊಂದು ಇದ್ದೇ ಇರಬಹುದು, ಅಲ್ಲ ಇದ್ದೇ ಇರ್ತವೆ ಅಂತ ನಾನು ಪ್ರಮಾಣ ಮಾಡಿ ಹೇಳ್ತೇನೆ. ಸಂಜಯ್ ಹೇಳಿಬಿಟ್ಟ, ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ. ಆ ಶ್ಲೋಕ ಒಂದು ಗಂಟೆಗೆ ಹೇಳ್ಬೇಕಾದ ಶ್ಲೋಕ ಅದೆಲ್ಲ ಬೇಡ. ಇಷ್ಟೇ, ಕೃಷ್ಣ ಇದ್ದಲ್ಲಿ ಅಷ್ಟೇ ಸಾಕು, ಅರ್ಜುನ ಇದ್ದಲ್ಲಿ ಅಲ್ಲ, ಧನುರ್ಧರನಾಗಿರ್ಬೇಕಷ್ಟೇ. ಅರ್ಜುನ ಸುಮ್ಮನೆ ಕೂತ್ರೆ ಬಂದ್ರೆ ಏನು ಉಪಯೋಗ ಇಲ್ಲ. ಡಾಕ್ಟರ್ ಬರೀ ಕೇಳಿ ಬಂದ್ರೆ ಆಪರೇಷನ್ ಮಾಡ್ತಾನೆ ಪಾಪ, ಅಲ್ಲೆಲ್ಲ ಇರಬೇಕು, ಅದಕ್ಕೆ ಲ್ಯಾಬೊರೇಟರಿ ಬೇಕಿಲ್ಲದಾಗ ಆಗೋದಿಲ್ಲ, ಆಪರೇಷನ್ ಬೇಕೇ ಬೇಕದಕ್ಕೆ. ಆದ್ರೆ ಕೃಷ್ಣ ಸುಮ್ಮನೆ ಬಂದ್ಬಿಟ್ರೆ ಸಾಕು, ಚಕ್ರ ಬರಹ ಬೇಡ, ಬರೀ ಕೃಷ್ಣ ಸಾಕು. ಯಾಕೆ ಸ್ವಯಂ ಯೋಗೇಶ್ವರ ಪಶ್ಚಿಮೇ ಯೋಗ ವೈಶ್ವರಂ. ಅರ್ಜುನಿಗೆ ಹಾಗಲ್ಲ, ಧನುರ್ಧಾರಿಯಾಗಬೇಕು ಜೀವ. ಈಶ್ವರ ಸರ್ವಸಂಪನ್ನ ಜೀವನಿಗಿಲ್ಲ, ಧನುರ್ಧರನಾಗಬೇಕು ಜೀವ ಗೆಲ್ಲಬೇಕಾದ್ರೆ. ಧನುಸ್ಸು ಅಂದ್ರೆ ಏನು, ಪ್ರಣವೋ ಹಿ ಧನು. ಧನುಸ್ಸು ಅಂದ್ರೆ ಪ್ರಣವ, ಪ್ರಣವ ಅಂದ್ರೆ ಶಾಸ್ತ್ರ. ಶಾಸ್ತ್ರ ಹಿಡ್ಕೊಂಡ್ರೆ ಜೀವ ಗೆದ್ದು ಬಿಡುತ್ತಾರೆ. ಬರೀ ಕೈಲಿ ಹೋದ್ರೆ ಏನೋ ಪ್ರಯೋಗ ಇಲ್ಲ, ಬರೀ ಕೈಲಿದ್ರೆ ಜೀವ ಉಪಯೋಗ ಇಲ್ಲ, ಶಾಸ್ತ್ರ ಹಿಡ್ಕೊಂಡಿರಲೇಬೇಕು ಒಂದರ್ಥ. ಇನ್ನೊಂದರ್ಥ ಪ್ರಣವೋ ಧನು, ಧನುಸ್ಸು ಅಂದ್ರೆ ಪ್ರಣವ. ಪ್ರಣವ ಅಂದ್ರೆ ಸಕಲ ವೇದಗಳ ಸಾರ ಅದು. ಅದಕ್ಕೆ ಎಷ್ಟರ್ಥ ಇದೆ ಅಂದ್ರೆ ಮಧ್ವಾಚಾರ್ಯ ಹೇಳ್ತಾರೆ, ಬಹುಶಃ ಯಾರು ತಲೆ ಕೆಟ್ಟು ಹೋಗ್ಬಿಡುತ್ತೆ, ಅರ್ಥ ಮಾಡ್ಕೊಳಕ್ಕೆ ಆಗೋದಿಲ್ಲ. ನಾತುಗಳು ಮೂರಕ್ಷರ ಆ ಊಮ ಅಂತ ಹೇಳಿ ಆಚಾರ್ಯ ಹೇಳ್ತಾರೆ, ಅದಕ್ಕೆ ಎಂಟಕ್ಷರ ಅಂತ ಹೇಳ್ತಾರೆ. ಇಷ್ಟೇ ಹಬ್ಬ ಅಂತ ಅಂದ್ಕೊಂಡು ಮತ್ತೆ ಹೇಳ್ತಾರೆ, ಎಂಟಕ್ಷರ ಅಲ್ಲ, ಅನಂತ ಮಾತ್ರ ಅಂತ ಉದಾಹರಂತಿ. ಅನಂತಾಕ್ಷರ ಒಂದು ಪ್ರಣವದೊಳಗಿದೆ ಅಂತ ಹೇಳುತ್ತಾರೆ. ವಿಶ್ವದ ದೊಡ್ಡ ಬಂಡರ್ ಇದು, ಒಂದು ಪ್ರಣವಗಳು ಅನಂತಾಕ್ಷರಗಳು ಉಂಟು. ನಮಗೆ ಸಿಟ್ಟು ಬಂದ್ಬಿಡುತ್ತೆ, ಎಲ್ಲ ನಂಬಲಕ್ಕೆ ಆಗುತ್ತೇನೆ ಸ್ವಾಮಿ ಅಂದ್ರೆ, ಇವತ್ತು ನಂಬಲಕ್ಕೆ ಬರುತ್ತೆ. ಫ್ಲಾಪಿಗಳು ಎಷ್ಟಿರುತ್ತೆ ಗೊತ್ತೆ, ಇಷ್ಟೇ ಫ್ಲಾಪಿಗಳು ಎಷ್ಟಿರುತ್ತೆ ಗೊತ್ತೇನು, ಲೈಬ್ರರಿ ಪೂರ್ತಿ ಸೇರ್ಕೊಂಡಿರುತ್ತೆ. ಫಸ್ಟ್ ಬೆಸ್ಟ್ ವರ್ಸ್ ಬೆಸ್ಟ್ ಫಾಸ್ಟ್ ಫ್ಲಾಪಿ ಅಂತ ಕೇಳಿದ್ರೆ ಓಂಕಾರ, ಅದರಂತ ಫ್ಲಾಪಿನೇ ಇಲ್ಲ. ಈ ಸಮಸ್ತ ವೇದಾರ್ಥವನ್ನು ಹೊಂದಿರತಕ್ಕಂಥ ಒಂದೇ ಒಂದು ಮ್ಯಾಜಿಕ್ ಅಂದ್ರೆ ಪ್ರಣವ. ಆ ಪ್ರಣವನ ಪೂರ್ತಿ ತಿಳ್ಕೊಂಡ ಶಕ್ತಿ ಯಾರಿಗಿದೆ, ಓಂಕಾರೋ ವಿದಿತೋ ಏನ ಸಮುನಿರ್ ನೇತರೋ ಜನಃ. ಓಂಕಾರ ಪೂರ್ತಿ ತಿಳ್ಕೊಂಡ ಮುನಿ ಅಂತ ಕರೆಯಬೇಕು. ಅಂತ ಮುನಿ ಯಾರೋ, ಆನಂದ ತೀರ್ಥಾಖ್ಯ ಮುನಿ, ಆಚಾರ್ಯರ ಮೂರ್ಣ ಪ್ರಜ್ಞೆ ಮುನಿಗಳಾದ್ದರಿಂದ. ಅಂತ ಮುನಿ ಭೀಮಸೇನಾದ್ದರಿಂದ ವಾಯುವನ್ನು ಹಿಡ್ಕೊಂಡ ಜೀವ ಪ್ಲಸ್ ಸರ್ವೋತ್ತಮನಾದ ಹರಿ ಇದ್ದಲ್ಲಿ ಎಲ್ಲ ಬರುತ್ತೆ ಅಂತ ಹೇಳ್ಬಿಡ್ತಾರೆ. ಇಲ್ಲದವ್ರು ಎಲ್ಲ ಹೋಗುತ್ತೆ ಅಂತ ಅರ್ಥ. ಎಲ್ಲ ಏನೇನ್ ಬರುತ್ತೆ ಅಂದ್ರೆ, ತತ್ರ ಸ್ತ್ರೀ ವಿಜಯೋ ಭೂತಿ ಧ್ರುವ ನೀತಿ ಮತಿರ್ಮಮ. ಅಲ್ಲಿ ವಿಜಯ ನೀತಿ ಸಂಪತ್ತು ಏನೇನು ಬೇಕು ನಮ್ಗೆ ಎಲ್ಲ ಸಿಕ್ಕಿಬಿಡುತ್ತೆ. ಇಷ್ಟಿಟ್ಕೊಂಡ್ರೆ ಮನೆಯಲ್ಲಿ ನಾವು ಇಟ್ಟು ಅಭ್ಯಾಸ ಮಾಡಬೇಕು. ಕೈಯಲ್ಲಿ ಗೀತೆ, ತಲೆಯಲ್ಲಿ ಗೀತಾರ್ಥ, ಎರಡಿತ್ತು ನಮ್ಮ ಜೀವನ ಸಾರ್ಥಕ. ಊರಲ್ಲಿದ್ರೂ ಮಂಗಳ, ಮನೆಯಲ್ಲಿದ್ರೂ ಮಂಗಳ, ಮನೆಯಲ್ಲಿ ಇರಬೇಕು, ಮನಸ್ಸಿನಲ್ಲಿ ಇರಬೇಕು ಗೀತೆ, ಮನಸ್ಸಲ್ಲಿ ಗೀತಾರ್ಥ ಚಿಂತನೆ ಆಗಬೇಕು. ಆಗ ನಮ್ಮ ಜೀವನ ಪರಮ ಪಾವನವಾಗುತ್ತೆ. ಅದೇ ಇಷ್ಟು ದಿವಸಗಳ ಕಾಲದ ಗೀತಾ ಸಂದೇಶ, ಗೀತಾ ಪ್ರವಚನ ಸಾರ ಅಂದ್ರೆ ಇಷ್ಟೇ. ಆಚಾರ್ಯರು ಅದನ್ನು ಮುಕ್ತಾಯ ಮಾಡ್ತಾ ಹೇಳ್ತಾರೆ. ಅವ್ರು ಲೇಷತಃ ಅಂತ ಹೇಳಿದ್ರಲ್ಲ, ಪೂರ್ಣಾದೋಷ ಮಹಾವಿಷ್ಣೋ ಗೀತಾ ಮಾತ್ರಿತ್ಯ ಲೇಷತಃ ನಿರೂಪಣಂ ಕೃತಂ ತೇನ ಪ್ರಿಯತಾಮ್ಮೇ ಸದಾ ವಿಭು. ಇದಕ್ಕೆ ಅರ್ಥ ಬರೆದಿದ್ದೇವೆ, ಭಗವಂತ ಪ್ರೀತನಾಗಲಿ ಅಂತ ಬರೆದುಬಿಟ್ಟು ಪ್ರೀತನಾಗಲಿ ಅಂತ ಹೇಳಿದರು. ಅರ್ಜುನನಿಗೆ ಅಜ್ಞಾನ ಬಂದಿತ್ತು ಹೋಯಿತು, ಸರಿ, ವಿವಿಧ ಅಜ್ಞಾನವೇ ಬಂದಿಲ್ಲ, ಪೂರ್ಣ ಪ್ರಜ್ಞ. ಅದಕ್ಕೇನೆ ಪೂರ್ಣ ಪ್ರಜ್ಞರು ತಾವು ಬರೆದಿದ್ದಾರೆ, ಗೀತಾ ತಾತ್ಪರ್ಯವನ್ನು ಬರೀತಾರೆ. ನೀವು ಯಾರು ಇದೆಲ್ಲ ಹೇಳಕ್ಕೆ ಅಂದ್ರೆ ತಾವೇ ಹೇಳ್ತಾರೆ. ಎಷ್ಟೇ ತ್ರೀಣು ಗೀತಾನಿ ವೇದ ವಚನೆ ರೂಪಾಣಿ ದಿವ್ಯಾನ್ಯನಂ ಬಟ್ ತದ್ದರ್ಶತ ಮಿಥವೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್ ವಾಯೋ ರಾಮ ವಚೋರಯಂ ಪ್ರಥಮಕಂ ಪೃಷ್ಠೋ ದ್ವಿತೀಯಂ ವಪುಹು ಮಧ್ವೋ ಯತ್ ತೃತೀಯಕಂ ಕೃತಮಿದಂ ಭಾಷ್ಯಂ ಹರೌ ತೇನಹಿ ಇತ್ಯಾದಿ ಮಾತುಗಳಿಂದ ಹನುಮಂತನಾಗಿ ರಾಮ ಸೇವೆ, ಭೀಮನಾಗಿ ಕೃಷ್ಣ ಸೇವೆ ಮಾಡಿದ ವಾಯುದೇವರೇ, ಮಧ್ವರಾಗಿ ನಾವು ಈ ವೇದವ್ಯಾಸರ ಸೇವೆ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಅದು ಭಗವದ್ಗೀತೆಯ ಮಂಗಳ. ಅದಕ್ಕೆ ವಾದ್ಯರಾಜರು, ಜಯತೀರ್ಥರು, ವಾದ್ಯರಾಜರು, ರಾಘವೇಂದ್ರ ಸ್ವಾಮಿಗಳು ಗೀತಾವಿರುತ್ತಿ ಬರೆದಿದ್ದಾರೆ. ಅಷ್ಟೆಲ್ಲ ಗ್ರಂಥಗಳ ಸಮೇತವಾಗಿ ಇಲ್ಲಿ ಶ್ರೀ ರಾಘವೇಂದ್ರ ರಾಮಂದಿರ ಅಸೋಸಿಯೇಷನ್ ಅವರು ರಾಮದೇವರ ದೇವಸ್ಥಾನದೊಳಗೆ ಮೂರುವರೆ ವರ್ಷಗಳ ಕಾಲ ಇಲ್ಲಿ ಭಗವದ್ಗೀತೆ ನಡೆದಿದೆ. ಅದೊಂದು ದೊಡ್ಡ ಸುಯೋಗ ಆದ ಒಂದು. ಇದಕ್ಕೆ ಎಷ್ಟು ಅಭಿನಂದನೆ ಮಾಡಿದ್ರು ಸಾಲದು ರಾಮಂದಿರ ಅಸೋಸಿಯೇಷನ್ ಅವರನ್ನ. ಆಗ ಅಧ್ಯಕ್ಷರಾಗಿದ್ದರು ಬಾಲಕೃಷ್ಣ ಅವರು, ಕಾರ್ಯದರ್ಶಿಗಳು ಜಗನ್ನಾಥರಾಯರು, ಅವರಿಬ್ಬರು ಶುರು ಮಾಡಿಸಿಬಿಟ್ರು. ಇವರು ಈಗ ಪ್ರಭಾಕರ್ ರಾಯರು ಭೋಜರಾಜರು ಇಬ್ಬರು ಸೇರಿಬಿಟ್ಟು ಅದು ಮಂಗಳದ ಕಾರ್ಯಕ್ರಮಕ್ಕೆ ಬಂದಿದ್ದು. ಅಂದ್ರೆ ಇಷ್ಟು ಎರಡು ಹಂತದೊಳಗೆ ಈ ಮಾಡಿರತಕ್ಕಂತಹ ಈ ಪ್ರಸಾದರ ಒಳ್ಳೆ ಡಾಕ್ಟರ್ ಭವರೋಗ ವೈದ್ಯ ಭಗವಂತ, ಇಲ್ಲಿ ಎಂ ಆರ್ ಇ ಪ್ರಸಾದ್ ಅವರು ಪಕ್ಕದಲ್ಲೇ ಇರತಕ್ಕಂಥ ವೈದ್ಯರು, ಅವರು ಇದು ಸೇರಿಕೊಂಡಿನ ಮೇಲೆ ವಿಶೇಷವಾದಂತಹ ಹರಿವಾಯುಗಳ ಸೇವೆ ಮಾಡತಕ್ಕಂತಹ ಹೊಸ ದೀಕ್ಷೆಯಿಂದ ಇನ್ನೂ ಮುಂದುವರಿತಕ್ಕಂಥ ಅವಕಾಶ ಕಲ್ಪಿತವಾಗಿದೆ. ಅವರನ್ನು ಎಲ್ಲರೂ ತುಂಬಾ ಅಭಿನಂದನೆ ಮಾಡ್ತಾ ಇದ್ದೇನೆ. ಈಗಿನ ಕಾಲದಲ್ಲಿ ಪ್ರವಚನವನ್ನ ಪ್ರತಿ ತಿಂಗಳು ಒಂದು ವಾರ ಸರಾಸರಿ ಲೆಕ್ಕದಲ್ಲಿ ಮಾಡಿಸೋದು ಅಂತ ಹೇಳಿದ್ರೆ ಬಹಳ ದುರ್ಲಭ. ಅದು ಒಂದು ಉಪನ್ಯಾಸ ಶುರುವಾದ ಮೇಲೆ ನಿರ್ವಿಘ್ನ ಮುಗಿಯೋದಿನ ಕಾಲದಲ್ಲಿ ಬಹಳ ರಾಜಕೀಯ ಶುರು ಆಗಿಬಿಡುತ್ತೆ. ಒಂದು ಕಡೆ ಒಂದು ಜ್ಞಾನ ಕಾರ್ಯದಲ್ಲಿ ಭಾರಿ ರಾಜಕೀಯ ಇರತಕ್ಕಂಥ ಕಾಲ ಇರಬಹುದು. ಅಂಥದ್ದು ಸತತ ಇಷ್ಟು ವರ್ಷಗಳ ಕಾಲ ಇಲ್ಲಿ ಜ್ಞಾನ ಕಾರ್ಯ ನಡೆದಿದೆ ಎಂದರೆ ಈ ಸಂಸ್ಥೆ ಆದರ್ಶಪ್ರಾಯವಾದ ಸಂಸ್ಥೆ ಇದು. ಪರಮಪೂಜ್ಯ ಪೇದಾವರ ಶ್ರೀಪಾದಗಳು ಹೇಳಿದ ಹಾಗೆ ಹನುಮಂತ ಇದ್ದಾದ್ರೆ ಭ್ರಷ್ಟಾಚಾರಕ್ಕೆ ಅವಕಾಶ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ. ಹನುಮಂತನ ವಿಶೇಷ ಸನ್ನಿಧಾನ ರಾಮದೇವರಿಂದಾಗಿರತಕ್ಕಂಥ ಸ್ಥಳ ಅಂತ ಕ್ಷೇತ್ರ ಎಲ್ಲ ಕಾರ್ಯಕರ್ತರನ್ನು ಹೃತ್ಪೂರ್ವಕ ಅಭಿನಂದನೆ ಮಾಡ್ತಾ ಇದ್ದೇನೆ. ಜೊತೆಗೆ ಹೆಸರು ಭಾರಿ ಜರಿದೆ ಎಲ್ಲ ಹೇಳೋದಕ್ಕೆ ಹೋಗೋದಿಲ್ಲ. ಎಲ್ಲ ಕಾರ್ಯಕರ್ತರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನಿಮಗೆಲ್ಲ ಕೂಡ ವಿಶೇಷವಾದ ಧನ್ಯವಾದಗಳು. ಕಾರಣ ಯಾರೇ ಹೇಳಬೇಕಾದ್ರೆ ಕೇಳಿರಬೇಕಲ್ಲ, ಅದನ್ನು ಎಷ್ಟಿದ್ದೀರಿ ಅಂದರೆ ಆಶ್ಚರ್ಯವಾಗುತ್ತೆ. ಮೊದಲೇ ಸರ್ತಿ ಅಂದರೆ ಕೊನೆಯವರೆಗೂ ಕೂಡ ಒಂದೇ ರೀತಿಯಲ್ಲಿ ನೀನು ಪಾಲ್ಗೊಂಡಿದ್ದೀರಿ, ವರ್ಷಗಟ್ಟಲೆ ಕಾದಿದ್ದೀರಿ ಅಂದರೆ ಎಷ್ಟು ಅಭಿನಂದನೆ ಮಾಡಿದ್ರು ಸಾಲದು. ಹೊತ್ತಾದರೂ ನೀನು ತಡ್ಕೊಂಡಿದ್ದೀರಿ, ಇವತ್ತು ಹೊತ್ತಾಗಿದೆ, ಆದರೂ ನಿಮ್ಮ ಒಂದು ಉತ್ಸಾಹ ನೋಡಿ ಭಾರಿ ಸಂತೋಷವಾಗಿದೆ. ಪರಪೂಜ್ಯ ಶ್ರೀಪಾದರ ದರ್ಶನ, ಅವರೊಳಗಿರತಕ್ಕಂಥ ವಿಶೇಷವಾದ ಭಗವಂತನ ಸನ್ನಿಧಾನದ ಚಿಂತನೆ, ಈ ಗ್ರಂಥದ ಶ್ರವಣ ಎಲ್ಲ ಮಾಡಿದ್ದೀರಿ. ಪೇದಾವರ ಶ್ರೀಪಾದಂಗಳವರು ಮದ್ದ ಹೇಳಿದ್ದೇನೆ, ಅವರು ಓಡಾಡ ಸ್ವಾಮಿಗಳಲ್ಲ, ಹಾರಾಡ ಸ್ವಾಮಿಗಳು ಅಂತಾನೆ ಹೇಳ್ತಿರೋದು. ಒಂದ್ ಕಡೆಗೆ ಒಂದ್ ಕಡೆ ಹೃದಯ ಇಲ್ಲ, ಅಂಥದಿಷ್ಟು ಕೂತಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಯಾರೂ ಅಲ್ಲ, ಗೀತೆನೆ ಕಾರಣ ಅದಕ್ಕೆ. ಗೀತೆ ಹೇಳ್ಕೊಂಡು ಬಂದ ಸ್ವಾಮಿಗಳನ್ನ ಹೊರತು ಬೇರೆ ಇಲ್ಲ. ಅಲ್ಲಿ ಕೃಷ್ಣನ ಪೂಜೆ ಅಲ್ಲಿ ಮಾಡ್ತಾರೆ, ಕೃಷ್ಣನ ಮಾತು ಇರೋಲ್ಲೆಲ್ಲ ಬರ್ತಾರೆ. ಅವರು ಸಾವಿರ ಕೆಲಸ ಇರಲಿ, ಜ್ಞಾನ ಕಾರ್ಯ ಅಂದ್ರೆ ಆಗೋದಿಲ್ಲ ಅಂತ ಹೇಳೋದೇ ಇಲ್ಲ, ನಾವು ಅಡ್ಜಸ್ಟ್ ಮಾಡ್ಕೋತೇನೆ ಅಂತ ಹೇಳಿಬಿಡ್ತಾರೆ. ನಮ್ಗೆ ನಮ್ಗೆ ಹಾಗಲ್ಲ, ಯಾವ ಕಾರ್ಯನು ಜ್ಞಾನ ಕಾರ್ಯ ಬಿಟ್ಟು ಎಲ್ಲ ಅಡ್ಜಸ್ಟ್ ಮಾಡ್ಕೋತೀವಿ ಅಂತ ಹೇಳಿಬಿಡ್ತೇವೆ. ಎಲ್ಲ ಅಡ್ಜಸ್ಟ್ ಅವ್ರು ಆಗಲ್ಲ, ಎಂಥ ರಾಜಕೀಯ ಏನೇ ಭಯಂಕರ ಏನೇ ಹೇಳೋದಿರಲಿ ವಿಶಾಂತರಾಗಿರ್ತಾರೆ. ನಾವು ಒಂದೇ ಮಾತ್ರ ಹೇಳಿದ್ರೆ ಗೀತೆ ಜ್ಞಾನದ ಜ್ಞಾನಿಗಳು ಹೇಗಿರ್ತಾರೆ ಅಂದ್ರೆ ಬೇಜಾವರ ಸ್ವಾಮಿಗಳು ಇದ್ದಾಗಿರ್ತಾರೆ ಅಂತ ಹೇಳಿದ್ರೆ ನೀರೋಗುತ್ತೆ. ಒಂದೇ ಮಾತಲ್ಲಿ ಅವರ ನಾನು ಸರ್ವ ರೀತಿಯಲ್ಲಿ ಹೇಳೋದಕ್ಕೆ ಬರುತ್ತೆ. ಅದಕ್ಕೆ ತಕ್ಕಂತೆ ವಿದೇಶ ತೀರ್ಥ ಶ್ರೀಪಾದಂಗಳವರು ನಿಜವಾದ ಅರ್ಥ ಭಾರಿ ಪ್ರತಿಭಾವಂತರಾದವರು. ಅವ್ರು ಎಷ್ಟು ದೂರದ ಶಿಕಾರಿಪುರದಿಂದ ಬಂದಿದ್ದಾರೆ ಇವತ್ತಿನ ದಿವಸ ಬಿಡಿ ಭಿಕ್ಷೆ ಬಿಸಿಕೊಂಡು ನಮ್ಮ ಪ್ರಾರ್ಥನೆ ಮನ್ನಿಸಿಬಿಟ್ಟು ಬಂದಿದ್ದಾರೆ. ಇದು ಒಂದು ಮಾತು ಸಾಕು, ಕಳಕಳಿ ಎಷ್ಟು ಅಂತ ಹೇಳಿ ಅದ್ಭುತ ಪ್ರವಚನಕಾರರು. ಅವರಿಗೆ ವಿಶೇಷವಾದ ಪರಪೂಜ್ಯ ಉಭಯ ಶ್ರೀಪಾದಂಗಳವರಿಗೂ ಕೂಡ ನಾನು ಭಕ್ತಿಪೂರ್ವಕವಾದ ಸಾಷ್ಟಾಂಗ ನಮಸ್ಕಾರಗಳು ಸಲ್ಲಿಸ್ತಾ ಇದ್ದೇನೆ. ಅಭಿನಂದನೆ ಪತ್ರ ಏನೇನೋ ಓದಿಬಿಟ್ರು, ಹಾಗೆ ಮಾಡಿದ್ದಾರೆ ಹೀಗೆ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಒಂದೇ ಮಾತು ಹೇಳ್ತೇನೆ. ನಾನು ಮಾಡಿದ್ದಲ್ಲ, ಪೇದಾರ ಸ್ವಾಮಿಗಳು ಮಾಡಿಸಿದ್ದು, ವಿದ್ಯಾಮಾನ ತೀರ್ಥರು ಮಾಡಿಸಿದ್ದೆ ಹೊರತು ಅದು ಯಾವುದನ್ನ ಮಾಡಿದ್ದು ತಿಳ್ಕೊಂಡಿಲ್ಲ. ಅದಕ್ಕೇನು ಬಂದಿದ್ರು ಕೂಡ ಹಿಂದೆ ಸಣ್ಣ ವಯಸ್ಸಿನಿಂದ ಬೆನ್ನೆ ತಟ್ತಾರೆ ಸ್ವಾಮಿಗಳು ಬಂದಿದ್ದಾರೆ. ಅದಕ್ಕೆ ಅವ್ರು ಯಾವ್ದೇ ಒಂದು ದೊಡ್ಡ ಕಾರ್ಯಕ್ರಮ ಆದರೂ ಪೇದಾರ ಸ್ವಾಮಿ ಇಲ್ಲದೆ ಹೋಗಿಬಿಟ್ರೆ ಅದಕ್ಕೊಂದು ಮಾತನೇ ಬರೋದಿಲ್ಲ. ಅವರಿಬ್ಬರ ವಿದ್ಯಾಮಾನ ತೀರ್ಥರು, ಪರಪೂಜ್ಯ ಶ್ರೀ ವಿಶ್ವೇಶ ತೀರ್ಥರು, ಇಬ್ಬರ ದಯೆ ಸದಾ ನನ್ನ ಹಿಮೇಲೆ ಇರಲಿ ಅಂತ ಮತ್ತೆ ಮತ್ತೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನನ್ನ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಮತ್ತೆ ಮತ್ತೆ ಭೂಯಿಷ್ಠಾಂತೆ ನಮ್ಮ ಉಕ್ತಿಂ ವಿಧೇಮ ಅನ್ನೋ ಶಾಸ್ತ್ರದ ಮಾತಿನಿಂದ ಉಭಯ ಶ್ರೀಪಾದಂಗಳವರ ಚರಣ ಕಮಲಗಳಲ್ಲಿ ನಮಸ್ಕಾರ ಸಮರ್ಪಣೆ ಮಾಡ್ತಾ ಇದ್ದೇನೆ. ತುಂಬಾ ಹೊತ್ತಾಗಿದೆ. ಮನೆಯದಾಗಿ ಇಂಥ ವಂದನಾರ್ಥ ಕಾರ್ಯಕ್ರಮ ಮುಗಿತಾ ಇದೆ ಅಂತ ಹೇಳುತ್ತಾ ನಿಮ್ಮೆಲ್ಲರಿಗೂ ಭಗವಂತ ಅನುಗ್ರಹ ಮಾಡಲಿ ಅಂತ ಹೇಳಿ ಶ್ರೀಗಳವರು ಆಶೀರ್ವದಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಪ್ರವಚನ ಮಾಲಿಕೆಯನ್ನ ಶ್ರೀ ಕೃಷ್ಣಾರ್ಪಣ ವಸ್ತು ಅಂತ ಹೇಳುತ್ತೇನೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೋರಿತ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ. ಏನಂದ್ರೆ ಭೋಜರಾಜ್.